ನೀನು ನನಗೆ ಏನು ಅಧ್ಯಾತ್ಮವನ್ನು ತಿಳಿಸಿದೆ, ಅತ್ಯಂತ ರಹಸ್ಯವಾದ ಅಧ್ಯಾತ್ಮವನ್ನು ನಿರೂಪಣೆ ಮಾಡಿದೆ, ಅದರಿಂದ ನನಗೆ ಒದಗಿದ್ದಂಥ ಮೋಹ ಪರಿಹಾರವಾಯಿತು. ಅರ್ಜುನ ಈ ಮಾತನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಒಪ್ಪಿಸ್ತಾ ಇದ್ದಾನೆ. ಈ ಮಾತಿನಲ್ಲಿ ಉಪದೇಶದ ಸಾರ್ಥಕ್ಯ ಯಾವಾಗ, ಯಾವನು ಉಪದೇಶವನ್ನು ಹೊಂದುತ್ತಾನೆ ಅದರಿಂದ ಲಾಭ ಪಡೆದಾಗ ಅದು ಸಾರ್ಥಕ. ವೈದ್ಯನ ಔಷಧಿಯ ಸಾರ್ಥಕ್ಯ, ರೋಗಿಗೆ ರೋಗ ವಾಸಿಯಾಗಬೇಕು, ವಾಸಿಯಾಗಿದೆ ಅಂತ ಅವನ ಅನುಭವಕ್ಕೆ ಬರಬೇಕು. ಈ ಮತ್ತೆ ಎಲ್ಲ ಮುಗಿದು ವಾರ ಟ್ರೀಟ್ಮೆಂಟು ವಾರ ಕೊಟ್ಟ, ಆಮೇಲೆ ಕೇಳಿದೆ ವಾಸಿಯಾಗಿಲ್ಲ ಅಂತ, ಅದೆಲ್ಲ ಇಲ್ಲ ವಾರ ಕೊಟ್ಟಾಯ್ತು ಹೋಗು ಅಂತ ಹೇಳಿದರೆ ಅದು ಅರ್ಥ ಇಲ್ಲ. ಅದು ವಾರ 15 ದಿವಸದ ಲೆಕ್ಕ ಅಲ್ಲ. ರೋಗ ವಾಸಿಯಾಗುವವರೆಗೂ ಕೂಡ ಹೇಗೆ ಚಿಕಿತ್ಸೆಯನ್ನು ಕೊಡಬೇಕೋ ಹಾಗೆ ಸಂಶಯ ಹೋಗುವವರೆಗೂ ಸಹ ಉಪದೇಶವನ್ನು ಮಾಡಬೇಕು. ಭಗವಂತನ ಉಪದೇಶ ಅರ್ಜುನನಿಗೆ ಆತನ ಮೂಲಭೂತವಾದ ಸಂಶಯಗಳನ್ನೆಲ್ಲ ಪರಿಹಾರ ಮಾಡಿದೆ. ಮೋಹೋಯಂ ಅರ್ಜುನ ಒಪ್ಪಿಕೊಂಡ. ಈಗ ಮೊದಲು ಬಹಳ ಶ್ರೇಷ್ಠವಾದ ಮಾತನ್ನಾಡಿದ್ದೇನೆ ಅಂತ ಅರ್ಜುನ ಈಗ ನನಗಿದು ಬಂದಿದ್ದು ಮೋಹ ಅದು ಹೋಯಿತು ಅಂತ ಒಪ್ಪಿಕೊಂಡ. ಇದು ವಿಶೇಷ. ಅದಕ್ಕೆ ಭಗವಂತ ಹೇಳಿದ್ದ, ಗುತಸ್ತ್ವ ಕಶ್ಮಲಭಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮ ಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಎಲ್ಲಿಂದ ಬಂತು ನಿನಗೆ ಕಶ್ಮಲ? ಅರ್ಜುನನಿಗೆ ಆ ಕ್ಷಣದಲ್ಲಿ ಆಶ್ಚರ್ಯ ಅನಿಸಿತು. ಎಷ್ಟು ಚೆನ್ನಾಗಿ ಮಾತಾಡಿದ್ದೇನೆ ಕೃಷ್ಣ, ಕಶ್ಮಲ ಅಂದ್ಬಿಟ್ನಲ್ಲ ಅಂತ ಹೇಳಿ ಆಶ್ಚರ್ಯ ತುಂಬಾ ನೀಟಾಗಿ ಬರ್ಕೊಂಡು ಹೋದ ವ್ಯಕ್ತಿಗೆ ಮೇಷ್ಟು ಒಂಥರ ಹೊಡೆದಾಕ್ಬಿಟ್ಟು ಎಷ್ಟಿಟ್ಟು ಬಂದ್ಬಿಡುದು. ಕಷ್ಟಪಟ್ಟು ಒಂದು ಗಂಟೆಗಟ್ಟಲೆ ಮಾಡ್ಕೊಂಡು ಹೋಗಿರ್ತಾನೆ ಉತ್ತರನ, ನೋಡಿದ ತಕ್ಷಣ ಯೂಸ್ಲೆಸ್ ಅಂತ ಹೇಳಿದ್ರೆ ಎಷ್ಟಿಟ್ಟು ದುಃಖ ಆಗಬೇಕು ಅಷ್ಟು ದುಃಖ ಆಗಿತ್ತು ಪಾಪ. ಈಗ ಒಪ್ಕೊಂಡ, ಹೌದು ಮೋಹೋ ಎಂ ವಿಧತೋ ಮಮ ಅಯಂ ಮೋಹ. ಆಚಾರ ಅರ್ಥ ಹೇಳಿದ್ದಾರೆ, ಮೋಹಕ್ಕೆ ಅಧರ್ಮ ಕಾಮಿತ, ಧರ್ಮವನ್ನು ಬಿಟ್ಟು ಅಧರ್ಮವನ್ನು ಸರಿ ಅಂತ ತಿಳಿದು ಅದಕ್ಕೆ ಪ್ರಯತ್ನ ಪಡ್ತಾನಲ್ಲ ಅದು ಮೋಹ ಪ್ರವೃತ್ತಿ. ಅದು ನನಗೆ ಹೊರಟೋಯ್ತು, ವಿಗತ ಸಂಪೂರ್ಣ ಹೊರಟೋಯಿತು. ಆ ಪ್ರಶ್ನೆ ಉಳ್ಕೊಂಡೇ ಇಲ್ಲ. ಆದರೆ ನನಗೆ ಕುತೂಹಲ ಇದೆ, ನೀನು ಈ ವಿಷಯವನ್ನು, ನಾನು ಸಾವು ನೋವುಗಳ ಬಗ್ಗೆ ಪ್ರಶ್ನೆ ಮಾಡಿದೆ, ನೀನು ಅದಕ್ಕೆ ಹೇಳಿದೆ ಭವಾಪ್ತಯೌಹಿ ಭೂತಾನಾಂ ಹೃತೌ ವಿಸ್ತರ ಶೋಮಯ ತ್ವತ್ತ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ. ವಿಶ್ವದ ಎಲ್ಲ ಪ್ರಾಣಿಗಳ ಹುಟ್ಟು ಸಾವುಗಳ ಬಗ್ಗೆ ನಾನು ತಿಳ್ಕೊಂಡೆ. ಯಾರೋ ಕೊಲ್ತಾರೆ ಯಾರೋ ಹುಟ್ಟಿಸ್ತಾರೆ ಅಲ್ಲ, ಪ್ರತಿಯೊಂದು ಹುಟ್ಟಿನ ಹಿನ್ನೆಲೆಯಲ್ಲಿ ಭಗವಂತನ ಪಾತ್ರ ಇದೆ, ಪ್ರತಿಯೊಂದು ಸಾವಿನ ಹಿನ್ನೆಲೆಯಲ್ಲಿ ಭಗವಂತನ ಪಾತ್ರ ಇದೆ. ಇದು ಅತ್ಯಂತ ಮೂಲಭೂತವಾದ ವಿಚಾರ. ಯಾರದನ್ನು ತಿಳ್ಕೊಳ್ತಾರೆ ಅವರಿಗೆ ಬಂಧನ ಇಲ್ಲ, ಯಾರು ತಿಳ್ಕೊಳ್ಳೋದಿಲ್ಲ ಅವರಿಗೆ ನೋವಿದ್ದೇ ಇದೆ. ನನಗೆ ಇದೀಗ ಅರ್ಥ ಆಯಿತು. ನಾನು ಕಥಂ ಭೀಷ್ಮಂ ಸಂಖ್ಯೆ ದೋಣಂಚ ಮಧುಸೂದನ ಅರ್ಜುನ ಮಾತಾಡಿದ್ದೆ, ನಾನೇ ಯಾಕೆ ಕೊಲ್ಲಿ ನಾನೇ ಯಾಕೆ ಕೊಲ್ಲಿ ಅಂತೇಳಿ ಭಗವಂತ ಹೇಳಿದ್ರು. ಕೊಲ್ಲಿಕ್ಕೆ ನೀನ್ಯಾರು? ಇವತ್ತು ನಾನಾ ಕೆಲಸವನ್ನು ಮಾಡಿಸ್ತೇನೆ. ಮೈ ಸರ್ವಭಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಹೇಳಿದ್ರಿಂದ ಅರ್ಜುನ ಒಪ್ಪಿಕೊಂಡ. ಭವಾಪ್ತಯೌ ಹಿ ಭೂತಾನಾಂ ಶ್ರುತೌ ವಿಸ್ತರ ಶೋಮಯ, ಅತ್ಯಂತ ವಿಸ್ತಾರವಾಗಿ ನೀನು ಹೇಳಿದೆ ಅದನ್ನು ನಾನು ಕೇಳಿದೆ. ತತ್ತ ಕಮಲಪತ್ರಾಕ್ಷ, ತತ್ತ ಅಂಬೋದಕ್ಕೆ ಎರಡರ್ಥ. ಭವಾಪ್ತಯೌ ಭೂತಾನಾಂ ತ್ವತ್ತ ಇತಿ ಶ್ರುತೌಮಯ, ತ್ವತ್ತ ಅಂಬೋದಕ್ಕೆ ಎರಡು ಕಡೆ ಅನ್ವಯ. ನಿನ್ನಿಂದ ವಿಶ್ವದ ಎಲ್ಲ ಪ್ರಾಣಿಗಳ ಸೃಷ್ಟಿಸ್ಥಿತಿ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡೆ. ಅದು ನಿನ್ನಿಂದನೇ ಕೇಳಿದೆ, ಅದು ವಿಶೇಷ. ನಿನ್ನಿಂದ ಆಗುತ್ತೆ ಅಂತ ನಿನ್ನಿಂದನೇ ಕೇಳಿದೆ. ಈಗ ತ್ವತ್ತ ಅಂತ ಮಧ್ಯೆ ಬಂದಿದ್ರಿಂದ ಅದಕ್ಕೆ ದೆಹಲಿ ದೀಪನ್ಯಾಯ ಅಂತ ಕರೀತಾರೆ. ದೆಹಲಿ ದೀಪನ್ಯಾಯ ಅಂದರೆ ಲಿಂಟಲ್ಲಿಗೆ ದೀಪ ಹಾಕಿದರೆ ಎರಡು ಕಡೆಗೂ ಬೆಳಕಾಗುತ್ತಲ್ಲ, ಅದಕ್ಕೆ ಆ ಮಾತಾಡಿದ್ದಾರೆ. ಎರಡು ಕೋಣೆಗಳಿಗೂ ಬೆಳಕಾಗಬೇಕಾದ್ರೆ ಒಂದೊಂದು ಕೋಣೆಗೆ ಎರಡು ದೀಪ ಹಚ್ಚೋದಕ್ಕಿಂತ ಮಧ್ಯೆ ಆಗತಕ್ಕಂಥ ಒಂದು ದೀಪ ಎರಡು ಕಡೆಗೂ ಬೆಳಕನ್ನು ಕೊಡುತ್ತೆ. ತ್ವತ್ತ ಭವಾಪ್ತಯವು ತ್ವತ್ತ ಭೂತಾನಾಂ, ಎಲ್ಲ ಭೂತಾನಾಂ ಅಂದರೆ ಯಾವುದೋ ಅಲ್ಲ, ಮತ್ತೆ ಬ್ರಹ್ಮಾದಯೋಹಿ ಭೂತಾನಿ ತೇಷಾಂ ಅಂತರ್ಗತೋ ಹರಿಹಿ, ಹಿಂದೆ ಅರ್ಥ ಹೇಳಿದ್ದ. ಭೂತ ಶಬ್ದಕ್ಕರ್ಥ ಯಾವುದೋ ಪ್ರಾಣಿಗಳಲ್ಲ, ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಇದು ವಿಶ್ವದ ಎಲ್ಲ ಪ್ರಾಣಿಗಳ ಒಂದು ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ನೀನೇ ಕಾರಣ ಅಂತ ನಿನ್ನ ಬಾಯಿಂದನೇ ಕೇಳಿದೆ. ಕಮಲಪತ್ರಾಕ್ಷ, ಈ ಮಾತಿನಲ್ಲಿ ಕೆಲವು ವಿಚಾರವನ್ನು, ಕೆಲವು ಸಂತೋಷದ ವಿಚಾರ ಹೇಳಬೇಕಾದ್ರೆ ಖುಷಿಯಿಂದ ಹೇಳುತ್ತಾರೆ, ದುಃಖದ ವಿಚಾರ ಹೇಳಬೇಕಾದ್ರೆ ದುಃಖಪಟ್ಟು ಹೇಳುತ್ತಾರೆ. ಆದರೆ ಕೃಷ್ಣ ಹೇಳಬೇಕಾದ ಕಮಲಪತ್ರಾಕ್ಷ ಎರಡನ್ನು ಹೇಳಬೇಕಾದ್ರೂ ಅಷ್ಟೇ ಪುಂಡರೀಕಾಕ್ಷನಾಗಿಯೇ ಮಾತಾಡ್ತಾರೆ. ಅಂದರೆ ಭಗವಂತನಿಗೆ ಈ ಸಂಹಾರ ಮಾಡಬೇಕಾದರೂ ಲೇಪ ಇಲ್ಲ, ಸೃಷ್ಟಿ ಮಾಡಬೇಕಾದರೂ ಲೇಪ ಇಲ್ಲ. ಸೃಷ್ಟಿಯನ್ನು ನಗನಗತಾನೆ ಮಾಡ್ತಾನೆ. ಗೀತೆಯನ್ನು ಪ್ರಹಸನ್ನಿಭ ಭಾರತ ಹೇಗೋ ಸೃಷ್ಟಿಯನ್ನು ನಗನಗತಾನೆ ಮಾಡ್ತಾನೆ, ನಾಶವನ್ನು ನಗನಗತಾನೆ ಮಾಡ್ತಾನೆ. ಇದು ವಿಶೇಷ. ಸೃಷ್ಟಿಯನ್ನು ಹಾಗೆ ಮಾಡ್ತಾನೆ, ನಾಶವನ್ನು ಹಾಗೆ ಮಾಡ್ತಾನೆ. ಹಾಗೆ ಯಾರು ಮಾಡ್ತಾರ ಅಂದರೆ ಮಾಡ್ತಾರೆ. ಅದನ್ನು ಜಗನ್ನಾಥಾಸ ಹರಿಕಥಾಮೃತ ದೃಷ್ಟಾಂತ ಕೊಡಬೇಕಾದ್ರೆ ಮಳಲ ಮನೆಗಾಡ ಮಾಡಿ ಮಕ್ಕಳು ಅದನ್ನು ಬಹುಕಾಲದಲ್ಲಿ ಆಡಿ ಆಡಿ ಕೆಡಿಸುವ ತೆರದಿ ಲಕ್ಷ್ಮೀ ಧವನು ಲೋಕಗಳ. ಪರಮಾತ್ಮ ಈ ಹೇಗೆ ಮಾಡ್ತಾನೆ ಅಂದರೆ ಈ ಸಮುದ್ರ ತೀರಕ್ಕೆ ನದಿ ತೀರಕ್ಕೆ ಮಕ್ಕಳು ಹೋದಾಗ ಅಲ್ಲಿ ಮನೆ ನಿರ್ಮಾಣ ಮಾಡಿಬಿಡುತ್ತಾರೆ. ಮನೆಯನ್ನು ಕಾಲಿಟ್ಟು ಉಸಿರಿಂದ ಮರಳೆ ಮಾಡಿಬಿಡ್ತಾರೆ, ಮಾಡಿ ಒಳ್ಳೆ ಖುಷಿಯಿಂದ ಮಾಡ್ತಾರೆ, ವಾಪಸ್ ಹೋಗ್ಬೇಕಾದ್ರೆ ಖುಷಿಯಿಂದ ತುಳಿದು ವಾಪಸ್ ಹೋಗಿಬಿಡ್ತಾರೆ. ಹಾಗೆ ತಾವೇ ತುಳಿತಾರೆ, ತಾವೇ ಮಾಡ್ತಾರೆ, ತಾವೇ ತುಳಿತಾರೆ. ತುಳಿಬೇಕಾದ್ರೂ ಭಾರಿ ಖುಷಿ, ಇನ್ನೊಬ್ರು ತುಳಿದಷ್ಟು ಬರುತ್ತೆ, ತಾವೇ ತುಳಿಬೇಕಾದ್ರೆ. ಅದೊಂದು ಪದ್ಧತಿ. ಅದರಿಂದ ಭಗವಂತ ಸೃಷ್ಟಿಯನ್ನು ತಾನೇ ಮಾಡ್ತಾನೆ, ಲಯವನ್ನು ತಾನೇ ಮಾಡ್ತಾನೆ. ಸೃಷ್ಟಿಯಲ್ಲೂ ಸಂತೋಷ, ಲಯದಲ್ಲೂ ಸಂತೋಷ. ಅವನಿಗೆ ದುಃಖದ ಹೆಸರೇ ಇಲ್ಲ. ಒಂದೇ ವಂದ್ಯಂ ಸದಾನಂದಂ. ಅದು ಎಲ್ಲಿ ಆನಂದ ಗೊತ್ತಾಗೋದು? ಎಲ್ಲಿಂದ? ಕಣ್ಣಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಕಣ್ಣಲ್ಲಿ ಆನಂದವನ್ನು ಕಾಣಬಹುದು. ಸುಖವಾಗಿ ಯಾಕೆ ಒಳ್ಳೆ ಖುಷಿಯಾಗಿದ್ದೀರಾ ಅಂತ ಕಣ್ಣು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಯಾಕೋ ಇವತ್ತು ಯೋಚನೆ ದುಃಖ ಪಡ್ತಿದ್ದೀರಲ್ಲ, ಕಣ್ಣಿನಲ್ಲೇ ಕಾಣುತ್ತೆ. ಆ ದೃಷ್ಟಿಯಲ್ಲಿ ಇಡೀ ಮುಖ ಮನಸ್ಸಿನ ಕನ್ನಡಿ ಆದರೆ ಕಣ್ಣು ಮುಖದ ಕನ್ನಡಿ ಅಂತ ಹೇಳಿದ್ದಾರೆ. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕೇಳಿದ್ದೇವೆ. ಮುಖ ಮನಸ್ಸಿನ ಕನ್ನಡಿ, ಕಣ್ಣು ಮುಖದ ಕನ್ನಡಿ. ಅದು ಇಡೀ ಕಣ್ಣಿನಲ್ಲಿ ಎಲ್ಲ ಭಾವನೆಗಳು ವ್ಯಕ್ತವಾಗೋದು ಕಣ್ಣಿನೊಳಗೆ. ಅದಕ್ಕೆ ಕಮಲ ಪತ್ರಾಕ್ಷ. ಆ ಕಣ್ಣು ಜ್ಞಾನದ ಸಂಕೇತವಾದ್ರಿಂದ ನಿನ್ನಿಂದ ಆಗತ್ತೆ, ಒಂದು ನಿನ್ನಿಂದನೇ ಕೇಳಿದೆ. ವಿಸ್ತರಶಃ, ಅದಕ್ಕೆ ಎರಡರ್ಥ. ಮತ್ತೆ ವಿಸ್ತರಶಃ ಅಂಬದಕ್ಕೆ ಅವನು ವಿಸ್ತರಶಃ ಕೇಳಿದೆ, ಮತ್ತು ವಿಸ್ತರಶಃ ನೀನು ಮಾಡ್ತೀಯ ಅಂತನೂ ಕೇಳಿದೆ. ಅದು ವಿಶೇಷ. ಭಗವಂತ ಎಲ್ಲೋ ಒಂದು ಕಡೆ ಮಾಡಿಬಿಟ್ಟು ಹೋಗೋದಲ್ಲ. ಎಷ್ಟು ಸರ್ತ ಹೆಡ್ ಕುಕ್ಕಿರ್ತಾನೆ, ಎಲ್ಲ ಅಡಿಗೆ ಮಾಡೋದು ಸ್ವೀಟ್ ಒಂದು ಮಾಡಿ ಹೋಗ್ಬಿಡ್ತಾನೆ, ಉಳಿದು ಡೈರೆಕ್ಟ್ ಮಾಡಿ ಹೋಗ್ತಾನೆ. ಎಲ್ಲ ತಾನು ಮಾಡೋದಿಲ್ಲ. ಸಾಮಾನ್ಯವಾಗಿ ಪ್ರಧಾನ ಶಿಲ್ಪಿ ಎಲ್ಲ ಸ್ಟೇಜಲ್ಲೂ ವರ್ಕ್ ಮಾಡೋದಿಲ್ಲ. ಫಿನಿಶಿಂಗ್ ಸ್ಟೇಜಲ್ಲಿ ಒಳ್ಳೆ ಸ್ಟೇಜಲ್ಲಿ ವರ್ಕ್ ಮಾಡ್ತಾರೆ, ಉಳಿದೆಲ್ಲ ಉಳಿದವ್ರು ಮಾಡ್ತಾ ಇರ್ತಾರೆ. ರಫ್ ಹೊಡಿಯೋದು ಅಂತ ಇರ್ತಾರೆ ಕಾರ್ಪೆಂಟ್ರಿ ಒಳಗೆ, ಎಲ್ಲ ಮುಗಿಸಿಗೂ ಬಂದು ಫಿನಿಶ್ ಮಾಡ್ತಾನೆ. ದೇವ್ರ ಹಾಗಲ್ಲ, ವಿಸ್ತರಶಃ ಪ್ರತಿಯೊಂದರಲ್ಲೂ ಭಗವಂತನದೇ ಕೈವಾಡ. ತೇನ ವಿನಾ ತುಣಬಪಿನ ಚಲತಿ. ಇದು ದೇವರ ಒಂದು ವಿಶಿಷ್ಟವಾದಂತಹ ವ್ಯಾಪ್ತಿಗೆ, ಆತನ ಕರ್ತೃತ್ವ ಸಾಮರ್ಥ್ಯಕ್ಕೆ, ಸ್ವಾತಂತ್ರ್ಯಕ್ಕೆ ಹಿಡಿದಂತಹ ಒಂದು ಕನ್ನಡಿ. ಆದ್ದರಿಂದ ಭೂತಾನಾಂ ಭವಾಪ್ತೆಯು ವಿಸ್ತರಶಃ ತ್ವತ್ತಃ ಇತಿ ಮಯಾ ಶ್ರುತೌ. ಸಂಕ್ಷೇಪವಾಗಲಿ ವಿಸ್ತಾರವಾಗಲಿ ನೀನೇ ಮಾಡ್ತಿತ್ತ ನಾನು ಕೇಳಿದೆ. ಏವಮೇವ ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ. ನೀನು ಹೇಳಿದ್ದನ್ನು ಸತ್ಯವಾಯಿತು. ಪರಮ ಈಶ್ವರ ನೀನು, ಸರ್ವ ಸಮರ್ಥ ನೀನು. ಆದ್ರಿಂದನೇ ಇದೆಲ್ಲ ಮಾಡೋದು ಸರಿನೇ. ಯಾರೋ ಹೇಳಿದ್ರೆ ಒಪ್ಪೋದಿಲ್ಲ. ತುಂಬಾ ಜನ ಇರ್ತಾರೆ, ದೊಡ್ಡ ಬಿಲ್ಡಿಂಗ್ ತೋರಿಸ್ತಾರೆ, ಇದು ನಾನೇ ಕಟ್ಟಿಬಿಟ್ಟೆ ಅಂತ ಕೇಳಿದ್ರೆ ನೀನೇ ಕಟ್ಟಿಬಿಟ್ಟಿಯಾ, ರಥ ನಾನೇ ಹೇಳಿದೆ ಅಂತೇಳಿ ಒಬ್ಬನೇ ಹೇಳ್ಬಿಟ್ಟೆ ರಥ ಅಂತ ಹೇಳಿದ್ರೆ ಭಾರಿ ಸುಳ್ಳು ಅಂತ ಹೇಳಿಬಿಡ್ತಾರೆ. ಒಬ್ಬನೇ ರಥ ಹೇಗೆ ಹಿಡಿತೀನಿ ನೀನೀಗ? ಎಷ್ಟೋ ಜನ ಸಹಕಾರ ತಾನೇ ಎಳೆಯೋದೀಗ. ಅದು ಯಾರು ಒಬ್ಬನೇ ಹೇಳಿದ್ರೆ ಸುಳ್ಳು ಹೇಳ್ತಾನೆ ಅಂತಾನೆ ಅರ್ಥ. ದೊಡ್ಡ ಕೆಲಸಗಳನ್ನ ಒಬ್ಬನೇ ಮಾಡಿದಾಗ ನಂಬಲಿಕ್ಕಾಗೋದಿಲ್ಲ. ಆದರೆ ನಿನ್ನ ಬಗ್ಗೆ ನಂಬ್ತೇನೆ ನಾನು ಅಂತ ಹೇಳ್ತಾನೆ. ಯಾಕೆ? ನೀನು ಎಂಥವನು? ಏವಮೇವ ಯಥಾ ಆರ್ಥತ್ವಂ ಆತ್ಮಾನಂ ಪರಮೇಶ್ವರ. ನೀನು ಪರಮ ಈಶ್ವರ, ನೀನು ಪರಮ ಸಮರ್ಥನಾದ್ದರಿಂದ ನೀನು ಹೇಳೋದ್ರಲ್ಲಿ ಯಾವ ಪ್ರಶ್ನೆಯೂ ಇಲ್ಲೇ ಇಲ್ಲ. ಇವತ್ತು ಬೆಳಿಗ್ಗೆ ಡೆಲ್ಲಿಗೆ ಹೋಗಿ ಸಾಯಂಕಾಲ ವಾಪಸ್ ಬಂದ ಅಂತ ಯಾರು ಹಳ್ಳಿ ಅವನು ಹೇಳಿಬಿಟ್ರೆ ಇವನು ಡೆಲ್ಲಿ ಅಂದ್ರೆ ಯಾವ್ದೋ ತಿಳ್ಕೊಂಡಿರ್ತಾನೆ ಅಷ್ಟೇ. ಊರು ಯಾವ್ದೋ ಕ್ಲಬ್ ಅನ್ ಡೆಲ್ಲಿ ಅಂತ ತಿಳ್ಕೊಂಡಿರ್ತಾನೆ. ಹುಚ್ಚ ಅಂತ ಕರೀತಾರೆ. ದೊಡ್ಡ ಅಧಿಕಾರಿ ಹೋಗಿ ಬಂದ ಅಂತ ಕೇಳಿದ್ರೆ ಫ್ಯಾಕ್ಟ್ ಅದು. ಯಾತಕ್ಕೆ ಐಶ್ವರ್ಯ ಇದೆ, ಅಧಿಕಾರ ಇದೆ, ಸಂಪತ್ತಿದೆ. ಆದ್ದರಿಂದ ಪ್ಲೇನಲ್ಲಿ ಹೋಗಿ ಬರ್ತಾನೆ, ಯೋಚನೆಯೇ ಇಲ್ಲ ಅವನಿಗೆ. ಸಾಮಾನ್ಯವಾಗಿ ಮಾತಾಡಿದ್ರೆ ಒಪ್ಪಲಿಕ್ಕಾಗೋದಿಲ್ಲ, ಸಮರ್ಥವಾಗಿ ಮಾತಾಡಿದ್ರೆ ಒಪ್ಪಲಿಕ್ಕಾಗಲ್ಲ. ಭಗವಂತನೇನು? ಆದ್ದರಿಂದ ಪರಮೇಶ್ವರ. ಈ ಪರಮೇಶ್ವರ ಅನ್ನೋ ಮಾತು, ಈಶ್ವರ ಅಂದ್ರೇನೆ ಸಮರ್ಥ, ಈಶ್ವರ ಅಂದ್ರೆ ಪರಮ ಈಶ್ವರ, ಅತ್ಯಂತ ಸಮರ್ಥನಾದ್ದರಿಂದ ನೀನು, ನಿನ್ನ ಮಾತೆಲ್ಲ ನಂಬ್ತಾ ಇದ್ದೇನೆ, ಅದು ಸತ್ಯವೇ ಸತ್ಯ. ಏವಮೇವ ಯಥಾ ಆರ್ಥತ್ವಂ ಆತ್ಮಾನಂ ಪರಮೇಶ್ವರ. ಇಷ್ಟು ಹೇಳಿ ದ್ರಷ್ಟುಮಿಚ್ಛಾಮಿತೇ ರೂಪಂ ಐಶ್ವರಂ ಪುರುಷೋತ್ತಮ. ಈಗ ನನ್ನ ಕುತೂಹಲ ಇಷ್ಟೇ, ನೀನು ಐಶ್ವರ ರೂಪವನ್ನು ನೋಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನೀನು ಈಶ್ವರ ರೂಪವನ್ನು ನೋಡಬೇಕು. ನಿನ್ನ ಮಾತಿಗೆ ಅರ್ಥ ನೋಡಿದ್ದೆ. ಈಶ್ವರ ರೂಪ, ಈಶ್ವರ ರೂಪ, ಕೃಷ್ಣ ಈಶ್ವರನೇ. ಮತ್ತೆ ಈಶ್ವರ ರೂಪ ಅಂದ್ರೆ ತಾನೇ ಹೇಳ್ತಾನೆ ಕೃಷ್ಣ ಮುಂದೆ, ಈಶ್ವರ ಸರ್ವಭೂತಾನಂ ಅಂತ ತಾನೇ ಹೇಳ್ತಾನೆ. ಮತ್ತೆ ಪರಮಾತ್ಮ ಅಹಂ ಸರ್ವಸ್ಯ ಪ್ರಭವ ಅಂತಾನೆ ಸ್ಪಷ್ಟ ತಿಳಿಸ್ತಾ ಇದ್ದಾನೆ. ಮತ್ತೆ ಕೃಷ್ಣ ಈಶ್ವರನೇ ಮತ್ತೇನು ಈಶ್ವರ ರೂಪ ಅಂತ ಕೇಳಿದರೆ ಅದು ಟೆಕ್ನಿಕಲ್ ಆಗಿರೋ ಪದ ಅದು. ಒಂದು ಅದಕ್ಕೆ ಈಶ್ವರ ರೂಪ ಅಂದ್ರೆ ವ್ಯಾಪ್ತ ರೂಪ ಅಂತ ಅರ್ಥ. ಈ ಪುರುಷ ರೂಪ ಅಂಬೋದು ಬಿಂಬರೂಪ, ಅಂತರ್ಯಾಮಿ ರೂಪ. ಈಶ್ವರ ರೂಪ ಅಂಬೋದು ಹೊರಗಿನ ವ್ಯಾಪ್ತ ರೂಪವಾದ್ರಿಂದ ಅದನ್ನು ನಾನು ನೋಡಬೇಕಾಗಿದೆ. ಅದನ್ನೇ ನೀನು ಹೇಳಿರೋದು ಇಷ್ಟು ಕೂಡ. ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಇಡೀ ಒಂದು ಅಂಶದಿಂದ ನಾನು ವಿಶ್ವವನ್ನೇ ವ್ಯಾಪಿಸಿಬಿಟ್ಟಿದ್ದೇನೆ. ಇಡೀ ಒಂದು ಅಂಶದಿಂದ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಆ ಮಾತಿಗೆ ಎರಡು ಅರ್ಥ. ಮತ್ತೆ ವಿಶ್ವದ ಎಲ್ಲ ಕಡೆಯೂ ನಾನೊಂದು ಅಂಶದಿಂದ ಇದ್ದೇನೆ ಅಂತ ಸಾಮಾನ್ಯವಾದ ಒಂದು ಅರ್ಥ. ಇನ್ನೊಂದು ಅರ್ಥ, ಇಡೀ ವಿಶ್ವವನ್ನು ಅಂಶದಿಂದನೇ ವ್ಯಾಪಿಸಿಬಿಟ್ಟಿದ್ದೇನೆ. ಪೂರ್ತಿ ಕಾಲಿಡಲಿಕ್ಕೆ ಆ ಸಾಧ್ಯನೇ, ಇಷ್ಟೇ ಸಾಕು ನನಗೆ. ಒಂದು ಅಂಶ ಸಾಕು ಇಡೀ ವಿಶ್ವ ಮುಚ್ಚಲಿಕ್ಕೆ ಅಂತ ಹೇಳಿಬಿಟ್ಟು, ಇಡೀ ವಿಶ್ವವನ್ನು ವ್ಯಾಪಿಸಲಿಕ್ಕೆ ಒಂದು ಅಂಶ ಸಾಕು. ಅದನ್ನೇ ಪುರುಷ ಸೂಕ್ತ ಹೇಳಿತ್ತು, ಪಾದೋಶ್ಯ ವಿಶ್ವಾಭೂತಾನಿ. ಪಾದೋಶ್ಯ ವಿಶ್ವಾಭೂತಾನಿ. ಇಡೀ ಜಗತ್ತಿನ ವ್ಯಾಪ್ತಿಯಲ್ಲಿ ಪರಮಾತ್ಮ ವ್ಯಾಪಿಸಬೇಕಾದರೆ ಆತನ ಕಾಲು ಸಾಕು, ಆತನ ಅಂಗಾಲು ಸಾಕು, ಇಡೀ ವಿಶ್ವವನ್ನು ಮುಚ್ಚಿ ನಿಂತು ಬಿಡುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದನೇ ಇಲ್ಲಿ ಏಕಾಂಶೇನ ಸ್ಥಿತೋ ಜಗತ್ತೆಂಬುದಕ್ಕೆ ಹೊಸ ಅರ್ಥ ಬರುತ್ತೆ. ಆ ಬೆಳಕಿನೊಳಗೆ ಎಲ್ಲ ಕಡೆ ಒಂದು ಅಂಶದಿಂದ ಇದ್ದಾನೆ ಎಂಬುದು ಸಾಮಾನ್ಯವಾದ ಎಲ್ಲರೂ ಬರೆದ ಅರ್ಥ ಅದು ಒಂದು. ಇದನ್ನು ಶ್ರೀಮದ್ ಆಚಾರ್ಯರು ಬರೆದಂಥ ವಿಶೇಷವಾದ ಅರ್ಥ, ಒಂದೇ ಅಂಶದಿಂದ ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ ಅಂತ ಹೇಳಿದರೆ ಉಳಿದ ಪರಮಾತ್ಮನ ರೂಪ ಎಷ್ಟಿರಬೇಕು ಲೆಕ್ಕ ಹಾಕಿ, ಎಷ್ಟೆಲ್ಲ ನೋಡಿಬಿಡ್ತಾನೆ, ಎಷ್ಟೆಲ್ಲ ತೋರಿಸಿ ತನ್ನ ಆಸ್ತಿಯ ಒಂದು ಭಾಗ ಮಾತ್ರ ಅಂದರೆ ಎಷ್ಟು ಆಶ್ಚರ್ಯ ಆಗುತ್ತಾಗ. ಇಡೀ ತನ್ನ ಈ ವ್ಯಾಪ್ತಿಯಲ್ಲಿ ಇಷ್ಟೆಲ್ಲ ಆಸ್ತಿ ನೋಡಿದ್ರೆ ಇವನಿಗೆ ತಲೆ ತಿರುಗೋಗಿದೆ ಅಂತ ಆಸ್ತಿ ಇದೆ. ಇದೆಲ್ಲ ಜಸ್ಟ್ ಫ್ರಾಕ್ಷನ್ ಆಫ್ ಇಟ್ ಅಂತ ಹೇಳಿಬಿಟ್ರೆ, ರಿಯಲ್ ಆಸ್ತಿ ಫ್ರಾಕ್ಷನ್ ಆಫ್ ಇಟ್ ಅಂದರೆ ಭಾರಿ ಆಶ್ಚರ್ಯ ಆಗಬೇಕು. ಅದನ್ನು ಭಗವಂತ ಹೇಳಿದ್ದು, ನನ್ನ ವ್ಯಾಪ್ತಿಗೆ ಇಡೀ ವಿಶ್ವ ಏನೂ ಸಾಲದು, ಅದಕ್ಕೆ ಸ್ವಲ್ಪ ಭಾಗದಿಂದ ಮಾತ್ರ ವ್ಯಾಪಿಸಿಬಿಟ್ಟಿದ್ದೇನೆ. ನನ್ನ ವ್ಯಾಪ್ತಿ ಸ್ವಲ್ಪ ಅಲ್ಲ, ವಿಶ್ವ ಸ್ವಲ್ಪ ಇದೆ, ಆದ್ದರಿಂದ ವಿಶ್ವ ಸ್ವಲ್ಪ ಇದೆ ಆದ್ದರಿಂದ ಹಾಗಾಗಿದೆ. ವಿಶ್ವ ಭಾರಿ ದೊಡ್ಡದು, ಪರಮಾತ್ಮನ ಮುಂದೆ ಭಾರಿ ಚಿಕ್ಕದಾಗಿ ಕಾಣುತ್ತೆ. ಪರಮಾತ್ಮ ಅದನ್ನು ತೋರಿಸಲಿಕ್ಕೆ ತ್ರಿವಿಕ್ರಮ ಅವತಾರವನ್ನು ತೋರಿಸಿತ್ತು. ಇಡೀ ಪಾದದಿಂದ ಅಡದಾಗ ಎಲ್ಲ ಮೇಲೆ ಲೋಕಗಳು ಹೊರಟೋಯಿತು, ಕೆಳಗಿನ ಲೋಕ ಮುಚ್ಚೋಯಿತು. ಆಗ ಪಾದೋಶ್ಯ ವಿಶ್ವಾಭೂತಾನಿ ಮತ್ತೊಮ್ಮೆ ನಮಗೆ ಅರ್ಥವಾಯಿತು. ಅದು ತ್ರಿವಿಕ್ರಮ ಅಂತ ಪರಮಾತ್ಮನಿಗೆ ಹೇಳಿದರು. ತ್ರಿವಿಕ್ರಮ, ಕ್ರಮ ಅಂದರೆ ಹೆಜ್ಜೆ, ಕ್ರಮ ಅಂದರೆ ಹೆಜ್ಜೆ, ವಿಕ್ರಮ ವಿಶಿಷ್ಟ ಕ್ರಮ, ತ್ರಯೋ ವಿಕ್ರಮ ಯಶ್ಯ ಇತಿ ತ್ರಿವಿಕ್ರಮ. ಮೂರು ವಿಶಿಷ್ಟವಾದ ಹೆಜ್ಜೆ, ಎರಡು ಹೆಜ್ಜೆಗಳಿಂದ ವಿಶ್ವವನ್ನಾಡೋದು, ಮೂರನೇ ಹೆಜ್ಜೆಗೆ ಎಲ್ಲಿ ಜಾಗ ಅಂತ ಕೇಳಿದರೆ ಪರಿಚಕ್ರವರ್ತಿ ತಲೆನೇ ಮುಂದಿಡಬೇಕಾಯಿತು, ಬೇರೆ ದಾರಿನೇ ಇರಲಿಲ್ಲ. ಈ ರೀತಿ ತೋರಿಸಿದ ಕಾರಣಕ್ಕೇನೆ ವಿಷ್ಣುವನ್ನು ಸರ್ವೋತ್ತಮ ಅಂತ ಕರೆದಿದ್ದ. ಆದಿತ್ಯಾನಾಂ ಅಹಂ ವಿಷ್ಣು ಅಂತ ಕರೆದಾಗ ಆ ವಿಷ್ಣುವಿನ ಹಿರಿಮೆ ಎಷ್ಟು ವಿಶೇಷ. ವಿಷ್ಣು ಅಂತ ಶಬ್ದಕ್ಕೆ ಅದೇ ಅರ್ಥ, ವಿಷ್ಣು ಶಬ್ದಕ್ಕೆ ವ್ಯಾಪ್ತ ಅಂತಲೇ ಅರ್ಥ, ವಿಷಯಗಳು ವ್ಯಾಪ್ತವು ಅಂತಲೇ ಧಾತು ಇರೋದು. ವಿಷ್ಣು ಅಂದರೆ ವ್ಯಾಪ್ತನಾದವನು. ಅದನ್ನು ಅರ್ಜುನ ಹೇಳ್ತಾನೆ, ಅದನ್ನು ನೋಡಬೇಕು. ಕೇಳಿದ್ದಾಯ್ತೀಗ ನಾನು ನೋಡಬೇಕು. ಮನ್ನೆಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ, ಅದನ್ನು ನೋಡ್ತಕ್ಕಂಥ ಅರ್ಹತೆ ನನಗಿದೆ ಅಂತ ಅನ್ನೋದಾದರೆ, ನನಗಿದೆ ಅಂತ ನೀನು ತಿಳಿಯೋದಾದರೆ ನೀನು ಅದನ್ನು ತೋರಿಸು. ದರ್ಶಯ ಆತ್ಮಾನ ತಥೋಮೇ ಯೋಗೇಶ್ವರ ತಥೋಮೇ ತ್ವಂ ದರ್ಶಯ ಆತ್ಮಾನಂ ಅವ್ಯಯಂ, ನಿನ್ನ ಒಂದು ಅವ್ಯಯವಾದಂಥ ರೂಪವನ್ನು ನನಗೆ ತೋರಿಸು. ಇದೊಂದು ಅವ್ಯಯ ಶಬ್ದಕ್ಕೆ ಹೊಸ ಅರ್ಥ. ಮತ್ತೆ ಅವ್ಯಯ ಅಂದ್ರೇನು? ಆ ರೂಪ ತೋರಿಸ್ತಾ ಬರುತ್ತೆ, ಇಲ್ಲದವ್ರು ಹೋಗುತ್ತೆ ಅಲ್ಲ, ಮತ್ತೆ ಯಾವಾಗಲೂ ಇದ್ದೇ ಇರುತ್ತೆ. ನನಗೆ ತೋರಿಸ್ಬೇಕಷ್ಟೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವಿಶ್ವರೂಪವನ್ನು ಯಾವಾಗಲೂ ತೋರಿಸಿ ಮತ್ತೆ ಮುಚ್ಚಿಟ್ಟಾಗಲ್ಲ. ಅದು ಒಂದು ಅದು ಮುಚ್ಚಿದ್ರೆ ಯಾವಾಗಲೂ ಇದ್ದು, ವಿಶ್ವ ಯಾವಾಗಲೂ ಇದ್ಮೇಲೆ ವಿಶ್ವದಲ್ಲಿ ವ್ಯಾಪ್ತವಾದ ರೂಪ ಯಾವಾಗಲೂ ಇದೆ. ಅದನ್ನು ನೋಡ್ಲಿಕ್ಕೆ ಬೇಕಷ್ಟೆ. ಇವತ್ತು ನಮಗೆ ಇನ್ಸ್ಟ್ರೂಮೆಂಟ್ ಯಾವುದೂ ಇಲ್ಲ, ಮೈಕ್ರೋವೇವ್ಸ್ ಇದೆ, ರೇಡಿಯೋ ಕೇಳ್ತಾ ಇಲ್ಲ, ಟಿ ವಿ ಬರ್ತಾ ಇಲ್ಲ, ಅಂದ್ರೆ ಆ ವಿದ್ಯೆ ಇದೆ, ನಾವು ತಗೊಳಕ್ ನಮ್ಗೆ ಆಗ್ತಾ ಇಲ್ಲ ಅಷ್ಟೇ. ಆನ್ ಮಾಡಿದಾಗಲೇ ಏನೂ ಬರೋದಿಲ್ಲ, ಮೊದಲೇ ಇರುತ್ತೆ, ಆಗಷ್ಟೇ ಕಾಣಬೇಕಷ್ಟೆ. ಈ ಅರ್ಥವನ್ನು ಆಚಾರ್ಯ ಒತ್ತಿ ಒತ್ತಿ ಹೇಳ್ತಾರೆ. ಭಗವಂತ ವಿಶ್ವರೂಪ ಅನ್ನೋದು ಒಂದು ಕಣಕ್ಕೆ ಕಂಡು ಮತ್ತೆ ಮುಚ್ಚಿ ಹೋದ ರೂಪ ಅಲ್ಲ, ಯಾವಾಗಲೂ ಇರತಕ್ಕಂಥ ರೂಪ. ಅರ್ಜುನಿಗೆ ಕಂಡಿದ್ದು ಸ್ವಲ್ಪ ಹೊತ್ತು ಅಷ್ಟೇ ಹೊರತು ಅದಿದ್ದಿದ್ದು ಸ್ವಲ್ಪ ಹೊತ್ತಲ್ಲ, ಕಂಡಿದ್ದು ಸ್ವಲ್ಪ ಇದ್ದಿದ್ದು ಸ್ವಲ್ಪ ಅಲ್ಲ, ಮತ್ತೆ ಕಂಡಿದ್ದು ಸ್ವಲ್ಪ ಹೊತ್ತು ಇದ್ದಿದ್ದು ಯಾವಾಗಲೂ ಇದ್ದಿದ್ದು. ಅದು ಒಂದು ಈ ಮಾತು ಅರ್ಥ ಮಾಡಿಕೊಂಡ್ರೆ ವಿಶ್ವರೂಪದ ಪರಿಕಲ್ಪನೆ ತುಂಬ ದೊಡ್ಡದು. ಅದನ್ನು ಹೇಳೋದಕ್ಕೇನೆ ಅವ್ಯಯಂ ಅಂತ ಹೇಳ್ತಾರೆ. ನಾಶರಹಿತವಾದ ರೂಪ ಅಂದರೆ ಪರಮ ಎಲ್ಲ ರೂಪಗಳು ನಾಶರಹಿತ, ವಿಶ್ವರೂಪವೂ ಹಾಗೇನೆ. ಯಾವುದೋ ಸ್ಪೆಷಲ್ ಲೊಕೇಶನ್ ಅಂತ ಕ್ರಿಯೇಟ್ ಮಾಡಿದ ರೂಪ ಅಲ್ಲ, ಯಾವಾಗಲೂ ಹಾಗೇ ಇದೆ. ಈ ಒಂದೊಂದು ದೇವರಲ್ಲಿ ನಮ್ಮ ಭಕ್ತಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಇದೀಗ ಅದೆಲ್ಲ ಹೇಗೆ ಸಾಧ್ಯ? ಆ ರೂಪ ಇದೆ, ಎಲ್ಲರಿಗೂ ಕಾಣೋದಿಲ್ಲ. ಯಾಕೆ? ಯೋಗೇಶ್ವರ ತಥೋ ಮೇತ್ವಂ ದರ್ಶಯ ಆತ್ಮಾನಮವ್ಯಯಂ, ನೀನು ಯೋಗದ ಒಡೆಯ. ನೀನು ಒಬ್ಬ ಯೋಗಿಯಾದವನೇ ಎಷ್ಟೋ ಸಾಧನೆ ಮಾಡಿಬಿಡ್ತಾನೆ, ನೀನು ಯೋಗದ ಒಡೆಯ. ಯೋಗೋ ಯೋಗವಿಧಾಂ ನೇತ ಪ್ರಧಾನ ಪುರುಷೇಶ್ವರ. ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನನ್ನ ಯೋಗ ಅಂತ ಕರೆದಿದ್ದ. ಅವನಂಥ ಯೋಗಿ ಮತ್ತೊಬ್ಬನಿಲ್ಲ. ಗೀತೆ ಮುಗಿಯೋದೇ ಹಾಗೆ, ಎತ್ರ ಯೋಗೇಶ್ವರ ಕೃಷ್ಣ ಅಂತಾನೆ ಮುಗಿಯೋದು. ಯೋಗಿಗಳ ಒಡೆಯ ಅಲ್ಲ, ಯೋಗಕ್ಕೆ ಒಡೆಯ. ಯೋಗಿಗಳ ಒಡೆಯ ಅಂದರೆ ಯೋಗಿಗಳಿದೆ. ಒಬ್ಬ ದೊಡ್ಡ ಫ್ಯಾಕ್ಟ್ರಿ ಮ್ಯಾನೇಜರ್ ಇರ್ತಾನೆ, ಅವನಿಗೇನು ಕೆಲಸ ಬರೋದಿಲ್ಲ, ವರ್ಕರ್ಸಿಗೆ ಕೆಲಸ ಬರುತ್ತೆ, ಇವನು ಕೆಲಸ ಮಾಡಿಸ್ತಾನೆ ಅಷ್ಟೇ. ಅವ್ರ್ಯಾರು ಬಿಟ್ಟರೆ ಕೆಲಸ ಮಾಡಲಿಕ್ಕೆ ಬರೋದೇ ಇಲ್ಲ ಅವನಿಗೆ. ದೇವ್ರ ಹಾಗಲ್ಲ, ಯೋಗಿಗಳ ಒಡೆಯ ಯೋಗಕ್ಕೂ ಒಡೆಯ, ಎರಡಾಗಿದ್ದಾನೆ ಪರಮಾತ್ಮ. ಯೋಗಕ್ಕೂ ಒಡೆಯ, ಯೋಗಿಗಳಿಗೂ ಒಡೆಯ. ಡ್ರೈವರ್ ಇದ್ದಾನೆ ಕಾರ್ ಹೋಗುತ್ತೆ, ಡ್ರೈವರ್ ಇಲ್ಲ ಅಂದರೆ ಕಾರ್ ಹೋಗುತ್ತೆ. ಓನರ್ಶಿಪ್ ಇದೆ, ಪಾಪ ಡ್ರೈವಿಂಗ್ ಬರೋದಿಲ್ಲ ಅವನಿಗೆ. ಓನರ್ಶಿಪ್ ಇದ್ರು ಕಾರಿನ ಸಂಬಳ ಕೊಡೋದಿವನೇ, ಇವನು ಡ್ರೈವಿಂಗ್ ಬರೋದಿಲ್ಲ. ದೇವ್ರ ಹಾಗಲ್ಲ, ಮತ್ತೆ ಯೋಗಿಗಳಿಗೆ ಒಡೆಯ, ಯೋಗಕ್ಕೂ ಒಡೆಯ. ಯೋಗೇಶ್ವರ ತಥೋ ಮೇತ್ವಂ, ಇನ್ನೊಂದರ್ಥ ಯೋಗಶ್ಚಾಸೋ ಈಶ್ವರಶ್ಚ ಯೋಗೇಶ್ವರ. ಯೋಗಕ್ಕೆ ಒಡೆಯ ಅಂತ ಒಂದರ್ಥ, ಯೋಗಶ್ಚಾಸೋ ಈಶ್ವರಶ್ಚ ಯೋಗವೋನೇ ಪರಮಾತ್ಮನವನೇ, ಪರಮಾತ್ಮನವನಾಗಿದ್ದಾನೆ. ಎರಡು ವಿಷ್ಣು ಸಹಸ್ರನಾಮದ ಪದಗಡೆ, ಎರಡು ವಿಷ್ಣು ಸಹಸ್ರನಾಮದ ಪದಗಡೆ. ಆದ್ದರಿಂದ ನೀನು ಯೋಗವೂ ಆಗಿದ್ದಿ, ಈಶ್ವರನೂ ಆಗಿದ್ದಿ ಅಂತ ನಿನಗೆ ಯಾವುದು ಅಸಾಧ್ಯ? ತಥೋ ಮೇ ದರ್ಶಯ ಆತ್ಮಾನಂ ಅವ್ಯಯಂ, ಅದನ್ನು ನೀನು ನನಗೆ ತೋರಿಸಿಕೊಡು. ಆತ್ಮಾನಂ ಶಬ್ದಕ್ಕೆ ಮತ್ತೊಂದು ಅರ್ಥ ಉಂಟು. ಅಂದರೆ ನಾವೆಲ್ಲ ಗೀತೆಯನ್ನು ಸಾಮಾನ್ಯ ಕೇಳೋದೇ ಬೇರೆ, ಅದರ ಪದಗಳನ್ನ ಅರ್ಥ ಮಾಡಿಕೊಂಡು ಕೇಳೋದೇ ಬೇರೆ. ಯಾವ ಅನುವಾದಗಳು ಪೂರ್ತಿ ಗೀತೆಯನ್ನು ತರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಒಂದು ಪಾರಿಭಾಷಿಕ ಕೃತಿಯನ್ನ ಇನ್ನೊಂದು ಭಾಷೆಗೆ ಒಯ್ಯೋದಕ್ಕೆ ಸುಲಭ ಅಲ್ಲ. ಅಧ್ಯಾತ್ಮದ ವಿಚಾರ ಅಂತಲೂ ಭಾರಿ ಕಷ್ಟ. ಸಂಸ್ಕೃತನೇ ಭಾರಿ ದುಸ್ತರ. ಸಂಸ್ಕೃತದ ಯಾವ ಪದವೂ ಕೂಡ ಒಂದರ್ಥಕ್ಕೆ ಸೀಮಿತ ಆಗೋದೇ ಇಲ್ಲ. ಅರ್ಥವ್ಯಾಪ್ತಿ ತುಂಬಾ ದೊಡ್ಡದು. ಸಂಸ್ಕೃತ ಭಾಷೆನೇ ಅಂಥದ್ದು, ಬಹಳ ರಿಚೆಸ್ಟ್ ಲ್ಯಾಂಗ್ವೇಜ್ ಅದು. ಒಂದು ಅದಕ್ಕೆ ಆಚಾರ್ಯ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ ಕನಿಷ್ಠ 100 ಅರ್ಥ ಇವೆ ಅಂತ ಕೇಳಿದರೆ ಬೇರೆ ಯಾವ ಭಾಷೆಯಲ್ಲೂ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕೃತಕ್ಕೆ ಮಾತ್ರ ಸಾಮರ್ಥ್ಯ ಇರೋದು. ಆದ್ರಿಂದನೇ ಆ ಅನುವಾದ ಮಾಡ್ಬೇಕಾದ್ರೆ ಅಷ್ಟೆಲ್ಲ ಅನುವಾದ ಮಾಡಿದರೆ ಮತ್ತೆ ವ್ಯಾಖ್ಯಾನ ಆಗುತ್ತೆ ಹೊರತು ಜನಕ್ಕೆ ಸಾಮಾನ್ಯ ಕಡಿದ್ರೆ ಬಿಟ್ಟಾಗುತ್ತೆ. ಪೂರ್ತಿ ಹೇಳಕ್ಕೆ ಹೋದ್ರೆ ತಿಳಿಯೋದಿಲ್ಲ ಈ ಒಂದು ಗೊಂದಲ ಉಂಟು. ಮತ್ತೆ ಇದು ತಪ್ಪು ಅನುವಾದ ಮಾಡಿದ್ರಂತೂ ಅರ್ಥನೇ ಬೇರೆ ಆಗೋಯ್ತು. ಸರಿಯಾದ ಅನುವಾದ ಪಾರ್ಶಿಯಲಿ ಪಿಕ್ಚರ್ ಕೊಡಬಹುದಷ್ಟೇ. ಸರಿಯಾದ ಅನುವಾದ ಪಾರ್ಶಿಯಲ್ ಪಿಕ್ಚರ್, ತಪ್ಪನವಾದಂತೂ ಡಿಸ್ಟ್ರಾಕ್ಟೆಡ್ ಪಿಕ್ಚರ್ ಕೊಡೋದ್ರಿಂದ ಇವತ್ತು ಹೆಚ್ಚು ಅನುವಾದಗಳು ಅಂಥದ್ದೇನೆ. ಆತ್ಮಾನಂ ಅವ್ಯಯಂ, ಆತ್ಮ ಅಂದ್ರೆ ಸ್ವಾಮಿ ಅಂತ ಅರ್ಥ. ಆತ್ಮ ಅಂದ್ರೆ ಸ್ವಾಮಿ. ಆತತತ್ವಾಚ ಮಾತೃತ್ವಾತ್ ಆತ್ಮೇತಿ ಪರಮೋ ಹರಿಹಿ. ಪ್ರತಿಯೊಂದು ಪದವನ್ನು ಆಚಾರ್ಯ ಬಿಡಿಸ್ತಾರೆ. ಇದು ಆಚಾರ್ಯ ಅತಿದೊಡ್ಡ ಕಾಂಟ್ರಿಬ್ಯೂಷನ್. ಪ್ರತಿಯೊಂದು ಪದಗಳ ನಿರ್ವಚನವನ್ನು ತೋರಿಸ್ತಾರೆ, ಆ ಪದಗಳನ್ನು ಒಡೆದು ತೋರಿಸ್ತಾರೆ, ಪದ ಹೇಗೆ ಬಂದಿದೆ ಅಂತ ತೋರಿಸ್ತಾ ಹೋಗ್ತಾರೆ. ಅದು ಭಾರಿ ವಿಶೇಷ. ಮತ್ತು ಕಂಪ್ಯೂಟರ್ ನೋಡ್ತೇವಲ್ಲ, ಒಂದು ಇನ್ಸ್ಟ್ರೂಮೆಂಟ್ ಮಿಕ್ಸರ್ ಇದೆ, ನೋಡ್ತಿರು ಒಟ್ಟಿಗೆ ಕಾಣಿಸುತ್ತೆ. ಅವನೇ ಎಲ್ಲ ಬಿಚ್ಚಿಟ್ಟುಬಿಡ್ದಂತ ತಗೊಂಬಿಟ್ಟಾಕರೆ, ಮತ್ತೆ ಸೇರಿಸ್ತಾನೆ ಬಿಚ್ಚಿಡ್ತಾನೆ. ಆಗ ನೋಡೋ ರೀತಿಯೇ ಬೇರೆ ಆಗುತ್ತೆ. ಅದನ್ನು ಈ ಸಾಮರ್ಥ್ಯ ಇದ್ರೆ ಪದಗಳನ್ನು ಆ ರೀತಿ ಬಿಚ್ಚಿಡೋದು, ಆಗ ಅದರ ಸ್ವರೂಪ ಪೂರ್ಣ ನಮಗೆ ಸ್ಪಷ್ಟ ಅರ್ಥವಾಗಲಿಕ್ಕೆ ಸಾಧ್ಯ. ಯೋಗೇಶ್ವರ ತಥೋ ಮೇತ್ವಂ ದರ್ಶಯ ಆತ್ಮಾನಮವ್ಯಯಂ. ಪರಮ ಆಕಾಶ ಇದೆ, ಆದರೆ ನಮ್ಮನ್ನು ಕಂಟ್ರೋಲ್ ಮಾಡೋದಿಲ್ಲ. ಆಕಾಶ ಪರಮಾತ್ಮ ಆತ್ಮನಾಗಿದ್ದಾನೆ. ಆಕಾಶಕ್ಕೆ ವ್ಯಾಪ್ತಿ ಇದ್ರೂ ಕೂಡ ಅದಕ್ಕೆ ಸ್ವಾಮಿತ್ವ ಇಲ್ಲ, ಅದಕ್ಕೆ ಚೈತನ್ಯವೇ ಇಲ್ಲ. ಆದ್ದರಿಂದ ಚೈತನ್ಯವೇ ಇಲ್ಲ. ಆದರೆ ಪರಮಾತ್ಮ ವ್ಯಾಪ್ತ, ಆಕಾಶದಂತೆ ಜಡ ಅಲ್ಲ ಪರಮಾತ್ಮ. ಅವನು ಚೇತನ, ಪರಮಚೇತನನಾದ್ದರಿಂದ ಅವನು ಸ್ವಾಮಿಯಾಗಿದ್ದಾನೆ. ಯೋಗೇಶ್ವರ ತತ್ವ ಮೇತ್ವಂ ದರ್ಶಯ ಆತ್ಮಾನಮವ್ಯಯಂ. ನೀನು ಅದು ಯೋಗೇಶ್ವರ, ಅದಕ್ಕೆ ನೀನು ತೋರಿಸಕ್ಕೆ ಬರುತ್ತೆ, ಅದಕ್ಕೆ ತೋರಿಸು. ಯೋಗೇಶ್ವರನಾದ ನೀನು ನಿನ್ನ ರೂಪವನ್ನು ತೋರಿಸು ಅಂತ ಆ ರೀತಿ ಪ್ರಾರ್ಥನೆ ಮಾಡ್ತಾ ಕೃಷ್ಣನಿಗೆ ಕೃಷ್ಣನ ಮುಂದೆ ನಿಂತಾಗ ಭಗವಂತ ಅದಕ್ಕೆ ಅನುಗ್ರಹ ಮಾಡಿ ಉತ್ತರ ಕೊಡ್ತಾ ಇದ್ದ. ನಿನ್ನೆ ಹೇಳಿದ ಹಾಗೆ ಅರ್ಜುನನ ಪ್ರಾರ್ಥನೆಯಲ್ಲಿ ಅಲ್ಲಿ ಆಕ್ಷೇಪ ಇಲ್ಲ, ಅತ್ಯಂತ ಕಳಕಳಿಯ ಬೇಡಿಕೆ ಇದೆ. ಕ್ಯಾಜುವಲ್ ಕ್ವಶನ್ ಬೇರೆ, ವಿತ್ ರಿಕ್ವೆಸ್ಟ್ ಮಾಡೋದು ಬೇರೆ. ಕ್ಯಾಜುವಲ್ ತೋರಿಸು ಅಂದ್ರೆ ಬೇರೆ, ದಯವಿಟ್ಟು ತೋರಿಸು ಅಂದ್ರೆ ಬೇರೆ. ಅದಕ್ಕೇನೆ ನನಗೆ ನೋಡ್ಲಿಕ್ಕೆ ಸಾಧ್ಯ ಅಂತ ನನಗನಿಸಿದ್ರೆ ಮಾತ್ರ ತೋರಿಸು. ತೋರಿಸೋ ಶಕ್ತಿ ನಿನಗಿದೆ, ನೋಡೋ ಶಕ್ತಿ ನನಗಿದೆಯಲ್ಲೋ ನನಗೆ ಗೊತ್ತಿಲ್ಲ. ಅದು ನೀನೇ ತೀರ್ಮಾನ ಮಾಡಿ ನನಗೆ ಹೇಳಬೇಕು. ಎಷ್ಟೋ ಸರ್ತಿ ಹೇಳ್ತಾನೆ, ಈ ಔಷಧಿ ಕೊಡು, ಆ ಔಷಧಿ ಡಾಕ್ಟ್ರಿಗೆ ಕೇಳಿದ್ರೆ ನಿಮ್ಗೆ ಯಾವ ಸರಿಯಾದ ಅನ್ನು ಕೊಡಿ ಅಂತ ಹೇಳಿ. ಇವನೇನು ಗೊತ್ತು ಪಾಪ, ಅದು ಆಮೇಲೆ ಏನಾಗುತ್ತೋ ನನಗೇನು ಗೊತ್ತಿಲ್ಲ, ನಿಮಗೆ ಗೊತ್ತಷ್ಟೇ. ಇವತ್ತು ನಮ್ಮ ಎದುರಿಗಿರ್ತಕ್ಕಂಥ ನಮ್ಮಂಥ ಜನಗಳನ್ನೇ ಅವರಲ್ಲಿ ಕೆಲವು ವಿಷಯ ಜ್ಞಾನ ಹೆಚ್ಚಿದೆ ಅಂತ ಇಷ್ಟು ನಾವು ಕೇಳಬೇಕಾದ್ರೆ ಇನ್ನು ದೇವರನ್ನು ಹೇಗೆ ಕೇಳಬೇಕು? ಅದು ನಿನಗೇ ಗೊತ್ತು ಕೃಷ್ಣ, ತೋರಿಸು. ಅರ್ಜು ಕೃಷ್ಣ ಪರಮಾತ್ಮ ತಕ್ಷಣ ಉತ್ತರ ಕೊಡ್ತಾನೆ. ಪಶ್ಯಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾವರಧಾನಿ ದಿವ್ಯಾನಿ ನಾನಾವರಣ ಆಕೃತಿ ನೀಚ. ಆ ಮಾತಿರಲಿಕ್ಕೆ ಪರಮಾತ್ಮ ನೋಡು ಅಂತ ತೋರಿಸೇ ಬಿಡ್ತಾನೆ. ಇದು ಭಾರಿ ಆಶ್ಚರ್ಯ. ನೋಡು, ಸ್ವಲ್ಪ ತಡ ಇಲ್ಲ, ಸ್ವಲ್ಪ ವಿಳಂಬ ಇಲ್ಲ. ಸಾಮಾನ್ಯವಾದ ಪದಾರ್ಥ ತೋರಿಸ್ಬೇಕಾದ್ರೇ ಕಷ್ಟ ಆಗ್ತದೆ. ಅಂತ ಹೊತ್ತಿನೊಳಗೆ ಇಡೀ ನೋಡು ವಿಶ್ವರೂಪವನ್ನೇ ತಕ್ಷಣ ತೋರಿಸ್ತೀನಿ ಅಂದ್ರೆ ಈ ಮಾತಿನಲ್ಲೇ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪ್ರಭೋ ಅಂತ ಅರ್ಜುನ ಸ್ತೋತ್ರ ಮಾಡಿದ್ದು. ನೀನು ಪ್ರಭು, ನೀನು ಸಮರ್ಥ. ಪಶ್ಯಮೇ ಪಾರ್ಥ ರೂಪಾಣಿ ಶತಶಃ ಅಥ ಸಹಸ್ರಶಃ. ಪರಮಾತ್ಮ ರೂಪಗಳಲ್ಲಿ ಎಲ್ಲ ರೂಪನೂ ವಿಶ್ವರೂಪ, ಅದರೊಳಗೆ ಅನೇಕ ರೂಪಗಳು. ಮತ್ತೆ ಇದು ಪರಮಾತ್ಮನ ವೈಶಿಷ್ಟ್ಯದ ಅನೇಕ ವಿಚಿತ್ರವಾದ ಭಾಗ. ಇದು ಒಂದು ದಾಳೆ ಹೆಣ್ಣು ಬರ್ತಿ ಒಳಗೆ ತೆಗೆದು ಎಷ್ಟು ಬೀಜಗಳು ನಮಗೆ ಕಾಣುತ್ತೆ ಒಳಗಡೆಗೆ. ಪ್ರತಿಯೊಂದು ಬಾಳೆ ಅದು ಅಷ್ಟೇ ಗುಣ, ಅದೇ ರೀತಿಯಾದ ಸಾಮರ್ಥ್ಯ. ಪರಮಾತ್ಮನ ಪ್ರತಿಯೊಂದು ರೂಪಗಳು ಕೂಡ ಶತಶಃ ಅಥ ಸಹಸ್ರಶಃ. ತುಂಬಾ ಜನಕ್ಕೆ ಶತಶಃ ಅಂದ್ರೆ ಸಹಸ್ರಶಃ, ನೂರಾರು ಸಾವಿರಾರು ಅಷ್ಟೇನೆ. ಆದರೆ ಆಚಾರ್ಯ ಅದನ್ನೆಲ್ಲ ಬಿಡಿಸಿ ಹೇಳುತ್ತಾರೆ. ಪರಮಾತ್ಮ 100 ರೂಪಗಳು ಉಂಟು, 1000 ರೂಪಗಳು ಉಂಟು. ಅದನ್ನು ಯಾರು ಅಪ್ಲೈ ಮಾಡಲೇ ಇಲ್ಲ. ಮೊದಲ ಬಾರಿಗೆ ಶ್ರೀಮನ್ ಮಧ್ವಾಚಾರ್ಯರು ಅದನ್ನೆಲ್ಲ ಬಿಡಿಸ್ತಾ ಹೋಗ್ತಾರೆ. ಪರಮಾತ್ಮನ ರೂಪ ಒಟ್ಟಾಗಿ ನಾರಾಯಣ ಮೂಲ ರೂಪ. ಅನಂತರ 4 ರೂಪಗಳು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, 4 ರೂಪಗಳು. ಅದು ನಾರಾಯಣ ಸೇರಿ 5 ರೂಪ ಆಯಿತು. ದಶಾವತಾರಗಳು 10 ರೂಪಗಳು. ದಶಾವತಾರಗಳು ಶತ ಅಂಬದಕ್ಕೆ 10 ಅಂತಲೂ ಅರ್ಥ ಸಂಸ್ಕೃತದಲ್ಲಿ. ಶತಶಬ್ದೋ ಬಹುತ್ವವಾಚಿ, ಶತಶಬ್ದೋ ಬಹುತ್ವವಾಚಿ. ಅಂದಮೇಲೆ 10 ಹೌದು, ದಶಾವತಾರಗಳಾಯಿತು. ಆಮೇಲೆ ಕೇಶವ, ನಾರಾಯಣಾದಿ ನಾವು ಆಚಮನ ಕಾಲಕ್ಕೆ ಹೇಳ್ತೇವಲ್ಲ. ಮೊದಲ 12 ಈ ಮಾಸ ನಿಯಾಮಕ ರೂಪಗಳು, ಕೇಶವಾದಿ ದಾಮೋದರ ಅಂತ ರೂಪಗಳೆಲ್ಲ ಮಾಸ ನಿಯಾಮಕ ರೂಪಗಳು 12. ಆಮೇಲೆ 24 ತಗೊಂಡು ಬಿಟ್ರೆ ಅವಿಷ್ಟು ಕೂಡ 24 ವ್ಯೂಹ ರೂಪಗಳು. ಅದಾದ ಮೇಲೆ 50 ಅಕ್ಷರ ರೂಪಗಳು, ಮಾತೃಕಾ ರೂಪಗಳು ಅಂತ ಹೇಳಿದರು. ಅಜ ಆನಂದ ಇಂದ್ರ ಆ ಈ ಭೂ ಅಂತ ಏನು ಹೇಳ್ತೇವೆ, ಪ್ರತಿಯೊಂದಕ್ಕೊಂದು ರೂಪ ಇದೆ. ಅಜ ಆನಂದ ಇಂದ್ರ ಈಶ ಎಲ್ಲ ರೂಪಗಳ ಪರಿಕಲ್ಪನೆ ಉಂಟು. ಅದನ್ನು ಯಾರು ಭಗವದ್ಗೀತೆ ಭಾಷೆಯಲ್ಲಿ ಬರೆಯಲಿಲ್ಲ. ಮಧ್ವಾಚಾರ್ಯರು ಅಲ್ಲಿ ಮಾತು ಕ್ಯಾಜುವಲೇ ಬಂದಿದ್ದಲ್ಲ, ನಿಜವಾಗಲೂ ಪರಮಾತ್ಮ ರೂಪಗಳಷ್ಟಿವೆ ಅಂತ ಹೇಳ್ತಾ ಬರ್ತಾರೆ. ಅದನ್ನು ಮೊಟ್ಟ ಮೊದಲ ಬಾರಿಗೆ ಭಗವದ್ಗೀತೆಯನ್ನ ಉಳಿದೆಲ್ಲ ಗ್ರಂಥಗಳ ಹಿನ್ನೆಲೆಯಲ್ಲಿ ನೋಡ್ತಾ ಇಲ್ಲಿ ಶತ ಅಂದ್ರೆ ಬಹುತ್ವವಾಚಕ, ಆ ಬಹುಶಬ್ದದಲ್ಲಿ ಇಷ್ಟು ಅನೇಕ ರೀತಿಯಾದ ಅರ್ಥಗಳು ಬರ್ತಕ್ಕೆ ಶುರುವಾಗುತ್ತೆ. ಅಜ ಆನಂದ ಇಂದ್ರ ಈಶ ವರ್ಣಮಾಲೆ ಶುರುವಾಗಿದ್ದು ಹೀಗೆ. ನಮ್ಮ ಮೂಲತಃ ವರ್ಣಮಾಲೆ ಅಂದ್ರೆ ಇವತ್ತಿನ ವರ್ಣಮಾಲೆ ಆಗಸ ಈ ಇಲಿ ಊ ಊಟ ಇವು ನಮ್ಮ ವರ್ಣಮಾಲೆ, ಶಾಸ್ತ್ರದ ವರ್ಣಮಾಲೆ ಅದಲ್ಲ. ಆ ಅಜ ಆ ಆನಂದ ಈ ಇಂದ್ರ ಈ ಈಶ ಊ ಉಗ್ರ ಊ ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಉದಂಬರ ಉಗ್ರ ಊರ್ಜ ಋತಂಬರ ಪ್ರತಿಯೊಂದು ಅದಕ್ಕುಂಟು. ರಾಮ ಷ ಪ್ರತಿಯೊಂದು ಪದಗಳಿಗೂ ಕೂಡ ಆಶ್ಚರ್ಯ ಅಂದರೆ ಮಧ್ವ ಆಚಾರ್ಯರ ಆನಂದ ತೀರ್ಥರ ತಂತ್ರಸಾರ ಭಗವಂತರ ರೂಪಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಡುತ್ತೆ. ಆ ರೂಪಗಳ ಲಕ್ಷಣಗಳೇನು, ಆ ರೂಪಗಳು ಹೇಗಿದೆ, ಅದರ ಕೈಗಳು ಹೇಗೆ, ಕೈಗಳಲ್ಲಿ ಆಯುಧ ಹೇಗೆ, ಅದರ ಬಣ್ಣ ಹೇಗೆ, ಎಷ್ಟು ಮಾಹಿತಿಯನ್ನು ಕೊಡ್ತಾರೆ. ಆಗ ನಮಗೆ ನಾನಾ ವರ್ಣಾಕೃತಿ ನಿಚ ಅಂತ ಮುಂದಿನ ಪದ ಗೊತ್ತಾಗುತ್ತೆ. ಅನೇಕ ಬಣ್ಣದ ರೂಪಗಳನ್ನು ನೋಡು, ಅನೇಕ ಆಕೃತಿಗಳನ್ನು ನೋಡು ಅಂತ ಹೇಳಿದಾಗ ಶತಶು ಅಥ ಸಹಸ್ರಶಃ, ಆಮೇಲೆ ಸಾವಿರ ರೂಪಗಳು ಯಾವುದು ಅಂತ ಕೇಳಿದರೆ ಅದನೇಕರೆ ಸಾವಿರ ರೂಪದ ಕಲ್ಪನೆಯೇ ಇಲ್ಲ. ವರಾಹ ಪುರಾಣದಲ್ಲಿ ಹೇಳುತ್ತಾರೆ ನಾರಾಯಣ ನರ ಶೌರಿ ಇತ್ಯಾದಿ ಸಾವಿರ ರೂಪಗಳು, ನೂರು ರೂಪಗಳುಂಟು ಪರಮಾತ್ಮನಿಗೆ. ನೂರು ರೂಪಗಳು ಎರಡು ಭಾಗ, ಕಲಶದ ನೂರು ರೂಪಗಳಿವೆ, ಕಲಶ ಕಲಶ ದೇವತೆಗಳು ನೂರು, ಅದು ಒಂದು ನೂರು ರೂಪ. ಇನ್ನೊಂದು ನೂರು ರೂಪ ನಾರಾಯಣ ನರ ಶೌರಿ ಇತ್ಯಾದಿ ನೂರು ರೂಪಗಳು ಉಂಟು, ಅದೆಲ್ಲ ವರಾಹ ಪುರಾಣದಲ್ಲಿ ಪಟ್ಟಿ ಇದೆ. ಅದನ್ನೆಲ್ಲ ಸೇರಿಸಿಕೊಂಡ್ರೆ ಶತಶಃ ಎಂಬ ಪದ ಇನ್ನೂ ಅರ್ಥವಾಯಿತು. ಸಹಸ್ರಶಃ ಅದೇನು ಪ್ರಸಿದ್ಧ, ವಿಷ್ಣು ಸಹಸ್ರನಾಮ ಇದೆಯಲ್ಲ ಸಹಸ್ರಶಃ, ವಿಶ್ವಂ ವಿಷ್ಣುರ್ ಭಷತ್ಕಾರ, ಮೊದಲನೇ ರೂಪನೇ ವಿಶ್ವರೂಪ. ಅದರೊಳಗೆ ವಿಶ್ವಂ ವಿಷ್ಣುರ್ ಭಷತ್ಕಾರ ಅಂದ್ರೆ ವಿಶ್ವ ಅಂದ್ರೆ ವಿಶ್ವರೂಪವೇ ಅದು. ಒಂದು ವಿಶ್ವರೂಪದ ಬಗ್ಗೆ ನೀವು ನೋಡಿ ಎಲ್ಲೆಲ್ಲೂ ಮಾಹಿತಿ ಸಿಕ್ಕೋದಿಲ್ಲ. ಆಚಾರ್ಯರು ಮಾಂಡೋಕ್ಯ ಭಾಷೆಯಲ್ಲಿ ಆ ಮಾಹಿತಿಯನ್ನು ಕೊಡ್ತಾರೆ. ಪರಮಾತ್ಮನ ವಿಶ್ವರೂಪ ಹೇಗಿದೆ ಅಂದ್ರೆ ನೋಡಿ, ವಿಶ್ವರೂಪ ಅದರಲ್ಲಿ ವಿಶ್ವ ಅಂತ ಒಂದು ರೂಪ, ಮತ್ತೆ ವಿಶ್ವರೂಪಗಳಲ್ಲಿ ವಿಶ್ವ ಅಂತ ಒಂದು ರೂಪ. ಆ ರೂಪದ ಲಕ್ಷಣ ಏನು ಅಂದ್ರೆ 19 ಮುಖಗಳಿವೆ, ಅದಕ್ಕೆ 19 ಮುಖಗಳ ರೂಪ. ಈ ಕಡೆ 8, ಈ ಕಡೆ 8, ಮಧ್ಯ 1, 19 ಈ ಕಡೆ 9, ಈ ಕಡೆ 9, ಮಧ್ಯ 1, 9 18 19 ಮಧ್ಯದ ರೂಪ ಇದೆಯಲ್ಲ, ಮಧ್ಯದ ಮುಖ ಇದೆಯಲ್ಲ, ಮಧ್ಯದ ಮಧ್ಯಮಂತೂ ಗಜಾಕಾರಂ, ಅದು ಆನೆಯ ಮುಖದಲ್ಲಿ ಮಧ್ಯದ ಮುಖ ಆನೆಯ ಮುಖ, ಉಳಿದ ಎರಡು ಮಾನವ ಮುಖಗಳು. ಈ ರೀತಿ 19 ಮುಖ ಇರತಕ್ಕಂಥ ರೂಪಕ್ಕೆ ವಿಶ್ವರೂಪ ಅಂತ ಕರೆದಿದ್ದ. ಮಾಂಡವ ಉಪನಿಷತ್ತಲ್ಲಿ ಬರುತ್ತೆ ಅದನ್ನ, ಆದರೆ ಅದನ್ನ ಯಾರು ಇಲ್ಲಿ ಅಪ್ಲೈ ಮಾಡಲೇ ಇಲ್ಲ, ಅದು ಅಲ್ಲಿಗೆ ಅದು ಇಲ್ಲಿಗೆ ಉಳ್ಕೊಂಡು ಹೋಗ್ಬಿಡ್ತು. ಅದಕ್ಕೆ ವಿಶ್ವರೂಪ, ಆ ವಿಶ್ವರೂಪವನ್ನ ಗಣೇಶ ಧ್ಯಾನ ಮಾಡ್ತಾ ಇರೋದಕ್ಕೇನೆ ಆತನಿಗೆ ಗಜಮುಖ ಬಂತು ಅಂತ ಹೇಳ್ತಾರೆ. ನಮಗೆ ಗಜಮುಖ ಅಂದ್ರೆ ಗಣೇಶನೇ, ಆದರೆ ಮೂಲತಃ ಗಜಮುಖ ಗಜಮುಖರ ರೂಪವಿದ್ದಿದ್ದು ಭಗವಂತನಾದ ವಿಷ್ಣುವಿಗೆ ವಿಶ್ವ ಅಂತಕ್ಕಂಥ ರೂಪ. ಆ ರೂಪ ಏನು ಮಾಡುತ್ತೆ ಅಂದ್ರೆ ಮಾಡೋಕೆ ಉಪನಿಷತ್ ಹೇಳುತ್ತೆ, ನಮಗೆಲ್ಲ ಎಚ್ಚರ ಕೊಡೋದು ಆ ರೂಪ ಅಂತ ಹೇಳ್ತಾರೆ. ಎಚ್ಚರ ಕೊಡೋ ರೂಪ ನಮ್ಮೆಲ್ಲರ ಬಲಗಣ್ಣಿನಲ್ಲಿ ಇದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಬಲಗಣ್ಣಿನಲ್ಲಿ ರೂಪ ಇದೆ, ಅದು ಎಚ್ಚರ ಕೊಡುತ್ತೆ. ಕಣ್ಣಿನಲ್ಲಿ ಒಂದು ಕಾಂತಿ ಇರುತ್ತೆ, ಆ ಕಾಂತಿಗೆ ಕಾರಣ ಏನು ಗೊತ್ತಾ, ಭಗವಂತನ ಸನ್ನಿಧಾನವೇ ಅದಕ್ಕೆ ಕಾರಣ. ಅದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ನಾವು ಭಗವದ್ಗೀತೆಯನ್ನು ಕೇಳುತ್ತೇವೆ. ನಾವು ಎದುರಿ ನಮ್ಮ ಪ್ರತಿಯೊಬ್ಬರಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇದೆ, ವಸ್ತುಗಳಿವೆ, ನೋಡೋ ಶಕ್ತಿ ನಮಗಿಲ್ಲ ಅಷ್ಟೇ, ನೋಡೋ ಶಕ್ತಿ ಇಲ್ಲ. ಆದ್ರಿಂದ ಶತಶಃ ಅಥವಾ ಸಹಸ್ರಶಃ ಎಷ್ಟು ಬೇಕಾದರೂ ನೋಡು, ಎಷ್ಟು ರೂಪಗಳಿವೆ ನೋಡು, ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಮತ್ತೆ ಪರಾದಿ ಬಹುರೂಪ, ಪರ ಇತ್ಯಾದಿ ಬಹುರೂಪಗಳು ಪರಮಾತ್ಮನಿಗೆ ಉಂಟು, ಅಜಿತಾದಿ ಅನಂತ ರೂಪಗಳುಂಟು. ಶತಶಬ್ದಕ್ಕೆ ಅನಂತ ಅಂತನೂ ಅರ್ಥ, ಸಹಸ್ರ ಶಬ್ದಕ್ಕೂ ಅನಂತ ಅಂತ ಮುಂದೆನೆ ಬರುತ್ತೆ ಅರ್ಥ. ಅನಂತ ರೂಪಗಳು, ಇಷ್ಟೆಲ್ಲ ರೂಪಗಳನ್ನು ನೋಡು ಇನ್ನ ಅರ್ಥ. ಆಕಾಶದಲ್ಲಿ ಎಷ್ಟು ನಕ್ಷತ್ರ ಇವೆ ಲೆಕ್ಕ ಹಾಕಿ, ನಮ್ಮ ಕಣ್ಣಿಗೆ ಎಷ್ಟು ಕಾಣುತ್ತೆ ನೋಡಿದಾಗ, ನಡೆಸ್ತಾ ಇರ್ಲಿಕ್ಕೆ ಮತ್ತೆ ಇನ್ನೊಂದು ನೋಡ್ತಿರ್ತೇವೆ, ಇಮ್ಯಾಜಿನ್ ಮಾಡಕ್ ಆಗೋದಿಲ್ಲ, ಕಣ್ಣಿಗೆ ಗ್ರಾಸ್ ಮಾಡಕ್ ಆಗೋದಿಲ್ಲ, ಅದಕ್ಕೆ ಫೇಲ್ ಆಗುತ್ತೆ. ಅದಕ್ಕೆ ಪರಮಾತ್ಮ ಇನ್ನೊಂದು ಅರ್ಥ ಹೇಳ್ತಾ, ನೀ 100 ಕಂಡ್ರೆ 100 ನೋಡು, 1000 ಕಂಡ್ರೆ 1000, ಅದು ನಿನ್ನ ಕೆಪಾಸಿಟಿ ಅಷ್ಟೇ, ಇರೋದಷ್ಟು ನಿನ್ನ ಯೋಗ್ಯತೆಗೆ ಎಷ್ಟು ಕಾಣುತ್ತೋ ಅಷ್ಟು ನೋಡು. ಈ ದೃಷ್ಟಿಯೊಳಗೆ ಮಕ್ಕಳಿಗೆ ತುಂಬಾ ಎಣಸಕ್ಕೆ ಬರೋದಿಲ್ಲ, ತುಂಬಾ ಅಂದ್ಬಿಟ್ರೆ 100 ಅಂದ್ಬಿಡ್ತಾರೆ, ಭಾರಿ ಜಾಸ್ತಿ ಅಂದ್ಬಿಟ್ರೆ ಮೂದೋಯ್ತು, 100 ಮೇಲೆ ತಲೆ ಓಡೋದೇ ಇಲ್ಲ ಅವರಿಗೆ. ಪಾಪ ಕೆಲವರಿಗೆ 1000, ಈ ರೀತಿ ವಿಚಾರ ಉಂಟು. ಆದರೆ ಭಗವಂತ ಅರ್ಜುನನಿಗೆ ಹೇಳುತ್ತಾನೆ, ನಾ ಪರಮಾತ್ಮನ ಪೂರ್ಣ ರೂಪಗಳ ಪರಿಕಲ್ಪನೆ ಅವನಿಗಷ್ಟೇ ಗೊತ್ತೇ ಹೊರತು ಉಳಿದು ಯಾರಿಗೂ ಗೊತ್ತಿಲ್ಲ. ಆತನ ಪತ್ನಿ ಮಹಾಲಕ್ಷ್ಮಿಗೆ ಪರಮಾತ್ಮನ ಪೂರ್ಣ ರೂಪಗಳ ಈ ರೀತಿಯಾದ ಸಮ್ಯಕ್ ದರ್ಶನ ಇರಲಿಕ್ಕೆ ಸಾಧ್ಯ ಇಲ್ಲ. ಜಗದುದರನ ಅತಿ ವಿಮಲ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಹೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು. ಈ ಮಾತಿನಲ್ಲಿ ಗುಣರೂಪಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಹಾಲಕ್ಷ್ಮಿ ಈ ರೀತಿ ಹೇಳಿದಾಗ ಇನ್ನು ಅರ್ಜುನಾದಿಗಳ ಪಾಡೇನು? ಎಷ್ಟು ನೋಡೋದರಲ್ಲೂ ತಾರತಮ್ಯ ಜ್ಞಾನ ಇದೆ, ಸ್ಪಷ್ಟವಾಗಿ ತಾರತಮ್ಯ ಜ್ಞಾನ ಇದೆ. ಒಂದು ದೃಶ್ಯ ಕಂಡವರಿಗೆಲ್ಲ ಒಂದೇ ರೀತಿ ಅರ್ಥ ಆಗುತ್ತೆ ಅಂತೇನೂ ಇಲ್ಲ, ಕಾಂಡವರಿಗೆಲ್ಲ ಒಂದೇ ರೀತಿ ಅರ್ಥ ಆಗೋದೇ ಇಲ್ಲ. ಬೇಲೂರು ಹಳೆಬಿಡಿಗೆ ಹೋಗಿರ್ತಾನೆ, ನೋಡ್ತಾನೆ, ಒಂದು ನಿಮಿಷ ಪ್ರದಕ್ಷಿಣೆ ಹಾಕೋ ಬಂದ್ಬಿಡುದು, ಈ ಕಡೆಗೆ ಬಂದ್ಬಿಡ ಬೇಲೂರು ನೋಡಿದೆ ಅಂತ ಬಂದೇ ಬಿಡ್ತಾನೆ ಅಷ್ಟೇ. ಆ ಗೇಡ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ದಿವಸಗಟ್ಟಲೆ ನೋಡ್ತೀರಾ, ಹಾಗೆ ಏನಿದು ಪ್ರತಿಯೊಂದು ನೋಡಿ ನೋಡಿ ಇದನ್ನು ನೋಡಿ ಇದನ್ನು ಗಮನಿಸಿ ಗಮನಿಸಿ ಅಂದಾಗೆಲ್ಲ ಆಗ ಆಶ್ಚರ್ಯ. ಬರೀ ಕಣ್ಣಿಗೆ ಕಂಡಿದ್ದಕ್ಕೂ ವಿವರಣೆ ಮಾಡಿದಾಗ ಎಷ್ಟು ವ್ಯತ್ಯಾಸವಾಗುತ್ತಾಗ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕಣ್ಣಿಗೆ ಕಂಡು ಮಾತ್ರಕ್ಕೇನೆ, ಆದರೆ ಸ್ಪಷ್ಟ ಚಿತ್ರ ಬರಬೇಕಾದ್ರೆ ಯೋಗ್ಯತೆ ಬೇಕು ಅರ್ಥ ಮಾಡಿಕೊಡೋದೆ. ಆದರೆ ಟೆಕ್ನಿಕಲ್ ಪರ್ಸನ್ಗೆ ಕಾಣೋ ರೀತಿ ವಿಶೇಷಗಳೇ ಬೇರೆ. ಟೆಕ್ನಿಕಲ್ ವ್ಯಕ್ತಿಗೆ ಅದರ ವಿಶೇಷಗಳು ಕಾಣಾಗ ಸಾಮಾನ್ಯರಿಗೆ ಕಾಣೋದಿಲ್ಲ. ಅದಕ್ಕೆ ಯಾವ್ದಾದ್ರು ಸೆಲೆಕ್ಷನ್ ಕಮಿಟಿ ಒಳಗೆ ಎಕ್ಸ್ಪರ್ಟ್ ಕಮಿಟಿ ಅಂತ ಮಾಡ್ತಾರೆ. ಯಾರಾದ್ರೂ ಕಂಡು ಆರಿಸಿಬಿಟ್ಟು ಅವ್ರು ಹೈಟು ವೇಟ್ ಆರಿಸಿಬಿಟ್ರೆ ಗತಿ ಏನಾಗಬೇಕು? ಲೆಕ್ಚರರ್ ಪೋಸ್ಟ್ಗೆ ಹೈಟ್ ನೋಡೋದು ಬಹಳ ಎತ್ತರ ಇದ್ದಾನೆ ಇವನೇ ಇರಲಿ ಅಂತ ಹೇಳ್ಬಿಡೋದು. ಈ ರೀತಿ ಆಡ್ಬಾರ್ದ್ರೆ ಗೋವಿಂದ ಅದರೊಳಗೆ ಪ್ರತಿ ಹಾಳಾಗಿ ಹೋಗುತ್ತೆ ಜಗತ್ತೆಲ್ಲ. ಆ ಜ್ಞಾನದ ರೀತಿನೇ ಬೇರೆ, ಆದ್ರಿಂದ ಅವರವರಿಗೆ ತಕ್ಕಂತೆ ನೋಡಲಿಕ್ಕೆ ಸಾಧ್ಯ. ಆದರೆ ವಸ್ತು ಫ್ಯಾಕ್ಚುಯಲ್ ಆಗಿದೆ, ಆಬ್ಜೆಕ್ಟ್ ಅದು ಒಂದು, ನೋಡೋದ್ರಲ್ಲಿ ಸಬ್ಜೆಕ್ಟಿವ್ ಲಿಮಿಟೇಷನ್ ಬಂದೇ ಬರುತ್ತೆ. ಸಬ್ಜೆಕ್ಟಿವ್ ಲಿಮಿಟೇಷನ್ ಇದೆ, ಯಾವ ಒಂದು ವಿಷಯವೂ ಇಲ್ಲ. ದೇವರ ವಿಷಯ ಬಂದ್ರಂತೂ ಅದು ಕಿತಿಮಿತಿಗಳೇ ಇಲ್ಲ. ಅದನ್ನು ನೋಡು ಅರ್ಜುನ, ಪಶ್ಯಮೇ ಇನ್ನೇನಿದೆ ಗೊತ್ತಾ? ಪಶ್ಯ ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥ ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಇನ್ನೇನು ನೋಡಬೇಕು? ಪಶ್ಯ ಆದಿತ್ಯಾನ್ ವಸೂನ್ ರುದ್ರಾನ್, ಆದಿತ್ಯ ಶಬ್ದ ಮೊದಲು ಪರಮಾತ್ಮ ಮೊದಲಿಗೆ ಹಾಕ್ತಾನೆ. ಆದಿತ್ಯರನ್ನು ನೋಡು, ಎಷ್ಟು ವ್ಯವಸ್ಥಿತವಾದ ಕೃತಿ ಅದು. ವಿಭೂತಿ ರೂಪ ತೋರಿಸಿದಾಗ ಮೊದಲು ಹೇಳಿದ್ದೆ ಆದಿತ್ಯ ಅಂತ ಹೇಳಿ, ಆದಿತ್ಯಾನ ಮಹಂ ವಿಷ್ಣು ಅನ್ನೋದೇ ಮೊದಲ ವಿಭೂತಿಯನ್ನು ಪರಮಾತ್ಮ ಹೇಳಿದ್ದು. ಅದು ಕ್ರಮದಲ್ಲಿ ಹೇಳಬೇಕಾದ್ರೆ ನೋಡು, ಆದಿತ್ಯರನ್ನು ನೋಡು, ಅದೇ ಕ್ರಮದಲ್ಲಿ ಹೇಳುತ್ತಾನೆ. ಪಶ್ಯ ಆದಿತ್ಯಾನ್ ವಸೂನ್ ರುದ್ರಾನ್ ಹೀಗೆಲ್ಲ ಬಿಡಿಸ್ತಾ ಬರ್ತಾನೆ. ವಸೂನಾಂ ವಿಭಾವಸು ಅಂತ ಪರಮಾತ್ಮ ಹೇಳಿದ್ದ, ವಸುಗಳಲ್ಲಿ ವಿಭಾವಸು ನಾನು ಅಂತ ಹೇಳಿ ಅದನ್ನು ಹೇಳಿ. ರುದ್ರಾನಾಂ ಶಂಕರಸ್ಯಾಸ್ಮಿ, ಅವರನ್ನು ನೋಡೀಗ, ರುದ್ರರನ್ನು ನೋಡು, ರುದ್ರನನ್ನು ನೋಡು, ರುದ್ರಗಳನ್ನು ನೋಡು, ಶಂಕರನ ರುದ್ರನನ್ನು ನೋಡು ನೀನೀಗ. ಅಂದ್ರೆ ಹೇಳಬೇಕಾದ್ರೆ ಇಷ್ಟೆಲ್ಲ ನೋಡ್ಕೊಂಡು ಮೊದಲು ನೀನ್ ನೋಡು ಅಂತ ಹೇಳಿದಾಗ ಆ ಯಾಂಗಲಿಂದ ನೋಡ್ಲಿಕ್ಕೆ ಬರುತ್ತೆ ಪರಮಾತ್ಮ ಇಂಟ್ರಡಕ್ಷನ್. ಅದಕ್ಕೆ ಕೊಡ್ತಾನೆ ಅಂದ್ರೆ ಬರೀ ನೋಡು ಅನ್ನೋದು ಬೇರೆ, ಈ ರೀತಿ ನೋಡು ಅಂತ ಹೇಳಿ ಪರಮಾತ್ಮ ಗಮನಿಸಲಿಕ್ಕೆ ಹೇಳ್ತಾ ಇದ್ದ. ನಾನು ಯಾವ ಕ್ರಮದಲ್ಲಿ ನಿರೂಪಣೆ ಮಾಡದೆ ವಿಭೂತಿಯನ್ನ, ಆ ಕ್ರಮದಲ್ಲಿ ನೀನು ಅರ್ಥ ಮಾಡಿಕೋ ಅಂತ ಹೇಳೋದಕ್ಕೋಸ್ಕರ ಪಶ್ಯ ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥ. ಅಶ್ವಿನಿ ದೇವತೆಗಳನ್ನು ನೋಡು, ಮರುತ್ತಗಳನ್ನು ನೋಡು. ಇನ್ನೊಂದು ರೀತಿ ಯೋಚನೆ ಮಾಡಿ, ಪುರುಷ ಸೂಕ್ತದ ಅರ್ಥವೆಲ್ಲ ಬಂದಂತಾಯ್ತು. ಅದರಲ್ಲಿ ಪುರುಷ ಸೂಕ್ತದಲ್ಲಿ ಯಾವ್ಯಾವ ಪರಮಾತ್ಮನ ಅವಯವಗಳಿಂದ ಯಾವ್ಯಾವ ದೇವತೆಗಳು ಹುಟ್ಟಿ ಬಂದರು ಅಂತ ಪುರುಷ ಸೂಕ್ತ ಹೇಳುತ್ತೆ. ಚಕ್ಷೋ ಸೂರ್ಯೋ ಅಜಾಯತ, ಚಂದ್ರಮಾ ಮನಸೋ ಜಾತಃ, ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದಾನೆ. ಪುರುಷ ಸೂಕ್ತವನ್ನು ಅರ್ಥ ಮಾಡಿಕೊಂಡವರು ವಿಶ್ವರೂಪದ ಅಧ್ಯಾಯ ಕೇಳಿದರೆ ಅದಿಷ್ಟು ಪ್ರತ್ಯಕ್ಷವಾಗಿ ಕಾಣಬೇಕು. ಪ್ರಾತ್ಯಕ್ಷಿಕೆಯನ್ನಾಗಿ ಪರಮಾತ್ಮ ನಿರೂಪಿಸ್ತಾ ಇದ್ದ. ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಬಹೂನಿ ಅದೃಷ್ಟಪೂರ್ವಾಣಿ, ಹಿಂದೆ ಎಂದೂ ನೀನು ಕಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಶ್ಚರ್ಯಗಳನ್ನು ನೋಡು ಅಂತ ಹೇಳಿದ್ದ. ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಅದೃಷ್ಟಪೂರ್ವ ಅಶ್ರುತಪೂರ್ವ, ಯಾವಾಗಲೂ ಹಿಂದೆಂದೂ ಕೇಳಿಲ್ಲ ಅನ್ನೋದು ಬೇರೆ, ಹಿಂದೆಂದೂ ನೋಡಿಲ್ಲ ಅಂತ ಹೇಳೋದು ಬೇರೆ. ಪರಮಾತ್ಮನ ರೂಪಗಳನ್ನ ಅಷ್ಟು ಎಂದೂ ಯಾರೂ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಎಂದೂ ಯಾರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಈಗ ತೋರಿಸ್ತೇನೆ ನೋಡಿಬಿಡು. ಮೊದಲೇ ಹೇಳಿದ್ದಾನೆ, ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣ ಆಕೃತಿ ನೀಚ, ಅನೇಕ ವಿಧವಾದ ರೂಪಗಳು, ಮತ್ಸ್ಯಾದಿ ರೂಪಗಳು, ಅನೇಕ ವಿಧವಾದ ರೂಪಗಳು, ಎಷ್ಟು ವೆರೈಟಿ ಇದೆ, ಅನೇಕರಿಗೆ ಆಶ್ಚರ್ಯ ಆಗಬಹುದು. ಜಸ್ಟ್ ಇವತ್ತು 84 ಲಕ್ಷ ಯೋನಿಗಳು ಅಂತ ಹೇಳ್ತೇವಲ್ಲ, ಅಂತ ಪ್ರತಿಯೊಂದು ರೂಪ ಪರಮಾತ್ಮನಿಗಿದೆ. ಮತ್ತೆ 84 ಲಕ್ಷ ರೂಪಗಳು ಬಂದಾಗ ಪರಮಾತ್ಮನಿಗೆ ರೂಪ ಇಲ್ಲದೆ ಒಂದು ವಸ್ತು ಇರಲಿಕ್ಕಾಗೋದಿಲ್ಲ. ಯಾಕೆ? ಬಿಂಬ ಪರಮಾತ್ಮ, ಅವನಿದ್ದ ಒಂದು ಫೋಟೋ ಇರಬೇಕಾದ್ರೆ ವಸ್ತು ಇರಬೇಕಲ್ಲ. ಚಿತ್ರಕ್ಕೆ ವಸ್ತು ಬೇಕಿಲ್ಲ, ಫೋಟೋಕ್ಕೆ ವಸ್ತು ಬೇಕಾಗತ್ತೆ. ಇವತ್ತು ಪ್ರತಿಯೊಂದು ಪರಮಾತ್ಮನ ಪ್ರತಿಬಿಂಬ ಅಂದಮೇಲೆ ಪರಮಾತ್ಮ ಬಿಂಬವಾಗಿ ಇರ್ತಾರೆ. ಅದಕ್ಕೆ ಮೀನಿದೆ, ಮತ್ಸ್ಯ ರೂಪ ಇದೆ, ಆಮೆ ಇದೆ, ಕೂರ್ವ ರೂಪ ಇದೆ, ವರಾಹ ಇದೆ, ವರಾಹ ರೂಪ ಇದೆ. ಆದರೆ ಸ್ವಾಮಿ, ಏನೇನು ಕತ್ತೆಗಿತ್ತೆ ಏನೇನೋ ಇರುತ್ತೆ, ಅದೆಲ್ಲ ರೂಪ ಇರುತ್ತೆ ಅಂದರೆ ಪರ ಎಲ್ಲ ರೂಪಗಳು ಉಂಟು. ಆದರೆ ಯಾವುದು ಪರ ನಿಂದಿತವಾದ ರೂಪ ಇಲ್ಲ ಪರಮಾತ್ಮನಿಗೆ. ಮೊದಲೇ ಹೇಳಿದೆ ಪರಮಾತ್ಮ ಒಂದು ವರಾಹ ಅಂದ್ರೆ ನಮಗೆ ಎಷ್ಟು, ಇಲ್ಲಿ ವರಾಹ ಅಂದ್ರೆ ಓಡಿಸೊಂದು ಬಿಡ್ತಾರೆ ತಕ್ಷಣ, ಅಲ್ಲಿ ವರಾಹ ಅಂದ್ರೆ ಸ್ತೋತ್ರ ಮಾಡ್ತಾರೆ, ಪರಮಾತ್ಮನ ಆರಾಧನೆ ಮಾಡ್ತಾರೆ. ಎಷ್ಟು ದೊಡ್ಡ ರೂಪ ಅದು ಒಂದು. ಯಾತಕ್ಕೆ ಆ ವರಾಹ ಏನು? ಜ್ಞಾನಾನಂದಮಯವಾದದ್ದು, ಜ್ಞಾನಾನಂದಮಯವಾದ್ದಾದ್ದರಿಂದ ಅದರಲ್ಲಿ ದೋಷದ ಹೆಸರೇ ಇಲ್ಲ. ಎಷ್ಟು ಎಲ್ಲ ರೂಪಗಳಿಗೂ ಕಾಮನ್ ಫ್ಯಾಕ್ಟರ್ ಮುಂದೆ ಹೇಳ್ತಾನೆ ಪರಮಾತ್ಮ, ಅದರಲ್ಲೇ ನೋಡಬಹುದು ನಾವು. ಕಾಮನ್ ಫ್ಯಾಕ್ಟರ್ ಒಂದಿದೆ, ದೋಷದ ಹೆಸರೇ ಇಲ್ಲ ಪರಮಾತ್ಮನಿಗೆ. ಈ ನಾನಾಕೃತಿ ಎನ್ನುವ ಪದ, ನಾನಾ ವಿಧಾನಿ ದಿವ್ಯಾನಿ, ನಾನಾ ವಿಧಾನಿ ಅಂದರೆ ಸುಮ್ಮ ಆಗಲಿಲ್ಲ, ದಿವ್ಯಾನಿ ಅಂತ ಪದ ಉಪಯೋಗಿಸ್ತಾನೆ. ಅದು ಡಿವೈನ್ ಅಂತ ಅದಕ್ಕೆ ಹೆಸರು. ಪ್ರತಿಯೊಂದು ದಿವ್ಯ ದಿವ್ಯ ದಿವ್ಯ, ಪ್ರತಿಯೊಂದು ದಿವ್ಯ. ಇವತ್ತು ನಮಗೆ ದಿವ್ಯ ಅನ್ನೋ ಪದ ಈ ಭೂಲೋಕದ್ದು ಅಲ್ಲ ಅಂತ ಅರ್ಥ, ಟೋಟಲಿ ಡಿಫರೆಂಟ್. ಅದು ಒಂದು ಈ ಫಾರಿನ್ ಅಂದ ತಕ್ಷಣ ಹೊಸ ಅರ್ಥ ಆಗುತ್ತೆ, ಇದು ಇಂಪೋರ್ಟೆಡ್ ಅಂದ ತಕ್ಷಣ ಅದರ ಮೀನಿಂಗೇ ಬೇರೆ. ಇಂಪೋರ್ಟೆಡ್ ಅಂದರೆ ಮೀನಿಂಗೇ ಬೇರೆ, ಅದರ ಸೆಲ್ಫ್ ಎಕ್ಸ್ಪ್ಲನೇಟರಿ ಕ್ವಾಲಿಟಿ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಅದೇ ಡಿವೈನ್ ಅಂದ ತಕ್ಷಣ ಆ ರೀತಿನೇ ಬೇರೆ. ಪರಮಾತ್ಮನ ರೂಪಗಳು ಅತ್ಯಂತ ದಿವ್ಯ, ಆದ್ದರಿಂದಲೇ ನಾಶ ಇಲ್ಲ ಅವಕ್ಕೆ. ಎಂದೂ ನಾಶ ಇಲ್ಲ, ಎಂದೂ ಉತ್ಪತ್ತಿ ಇಲ್ಲ, ಎಂದೂ ಇತಿಮಿತಿಗಳಿಲ್ಲ, ಎಂದೂ ಛೇದಭೇದಾದಿಗಳಿಲ್ಲ ಅಂತ ಅದ್ಭುತವಾದಂಥ ಹಿರಿಮೆ ಪರಮಾತ್ಮ ರೂಪಗಳಿಗೆ ಉಂಟು. ನಾನಾ ವಿಧಾನಿ ದಿವ್ಯಾನಿ ನಾನಾವರಣಾಕೃತೀನಿ ಚ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥ ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಈ ಆಶ್ಚರ್ಯಾಣಿ ಅಂತ ಹೇಳಿದ ಪರಮಾತ್ಮ ಎರಡನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ದೇವರನ್ನ ಯಾರು ನೋಡಿದ್ರು ಆಶ್ಚರ್ಯ ಅಂತಾನೆ ನೋಡ್ತಾರೆ. ದೇವರನ್ನ ಯಾರು ನೋಡಿದರೂ ಕೂಡ ಆಶ್ಚರ್ಯ ಅಂತಾನೆ ನೋಡೋದು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯ ಆಶ್ಚರ್ಯವಚ್ಚೈನಮನ್ನ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನಚೈವ ಕಶ್ಚಿತ್. ಇದು ದೇವರ ಬಗ್ಗೆ ಪ್ರತಿಯೊಬ್ಬರು ಆಡ್ತಕ್ಕಂಥ ಮಾತು. ಕೆಲವು ಪದಾರ್ಥ ನೋಡಿದ ತಕ್ಷಣ, ಸೂರ್ಯನನ್ನು ನೋಡಿದ ತಕ್ಷಣ ಕಣ್ಣು ಕುಕ್ಕಲೇಬೇಕು ಅವನಿಗೆ. ನೋಡಿದ ತಕ್ಷಣ ಕಣ್ಣು ಕುಕ್ಕಲೇಬೇಕು. ಎಷ್ಟು ಸರ್ತಿ ನೋಡಿದ್ರು ನಾಲ್ಕು ಸರ್ತಿ ನೋಡಿ ಅಡ್ಜಸ್ಟ್ ಆಗುತ್ತೆ ಅಂತೇನೂ ಇಲ್ಲ. ಯಾವ ನೋಡಿದ್ರು ಕಣ್ಣು ಕುಕ್ತಲೇ ಇರಬೇಕು. ಪ್ರಕಾಶ ಆಶ್ಚರ್ಯಕರ ಅಂದರೆ ಭಗವಂತನ ಪ್ರತಿ ವಿಷಯವೂ ಪ್ರತಿ ಕ್ಷಣದಲ್ಲೂ ಕೂಡ ಬಗೆ ಬಗೆಯ ನೂತನವನ್ನು ಉಂಟು ಮಾಡತಕ್ಕಂಥದ್ದು. ಅದಕ್ಕೆ ಆಶ್ಚರ್ಯಾಣಿ ಭಾರತ. ಮಹಾಲಕ್ಷ್ಮಿಗೆ ಆಶ್ಚರ್ಯ ಹುಟ್ಟಿಸಬೇಕಾದರೆ ಅರ್ಜುನಿಗೆ ಆಶ್ಚರ್ಯ ಹುಟ್ಟಿಸೋದೇನೂ ಆಶ್ಚರ್ಯ ಅಲ್ಲ. ಏಕಸ್ಥಂ ಜಗತ್ಕೃಷ್ಣಂ ಪಶ್ಚಾದ್ಯ ಸಚರಾಚರಂ. ಇಡೀ ಜಗತ್ತನ್ನು ನೋಡು. ಮಮ ದೇಹೇ ಗುಡಾಕೇಶ ಯಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಮತ್ತೆ ಹೇಳ್ತಾರೆ, ಎಷ್ಟು ಛಾಯಿಸ್ ಕೊಡ್ತಾನೆ ಪರಮಾತ್ಮ ಇಲ್ಲಿ ನೋಡು ಅರ್ಜುನ. ಯಹೈ ಕಸ್ತಂ ಜಗತ್ಕೃಷ್ಣಂ, ಇಡೀ ವಿಶ್ವವನ್ನು ಒಂದು ಕಡೆಗೆ ನೋಡು ನೀನೀಗ. ವಿಶ್ವರೂಪಕ್ಕೆ ಮೂರನೇ ಅರ್ಥ ಅದು ಒಂದೀಗ. ಮೂರನೇ ಅರ್ಥ, ವಿಶ್ವವನ್ನೆಲ್ಲ ಒಳಗೊಂಡಿರತಕ್ಕಂಥ ರೂಪ. ವಿಶ್ವವನ್ನೆಲ್ಲ ಒಂದೇ ಕಡೆ ನೋಡಿಬಿಡಬಹುದು. ಇವತ್ತು ಜನಕ್ಕೆಲ್ಲ ಏನ್ರಿ ನಂಬಲಿಕ್ಕೆ ಆಗೋದಿಲ್ಲ ಏನೇನು ಹೇಳ್ತೀರಿ ಅಂದರೆ, ಟಿ ವಿ ಒಳಗೆ ಎಷ್ಟು ನೋಡ್ತಾನೆ ಲೆಕ್ಕ ಹಾಕಿ. ಈಗ ಟಿ ವಿ ಒಳಗೆ ವರ್ಲ್ಡ್ ನ್ಯೂಸ್ ನೋಡ್ಬೇಕಾದ್ರೆ ಯಾವ್ಯಾವ ದೇಶ ನೋಡ್ತಿರ್ತಾನೆ, ಅಲ್ಲಿ ಕೂತ್ಕೊಂಡೇನೆ. ಅಲ್ಲಿ ಕೂತ್ಕೊಂಡು ಎಷ್ಟು ನೋಡ್ತಿರ್ತಾನೆ ಈಗ. ಈ ಮನುಷ್ಯ ದಿನವತ್ತ ಯಂತ್ರಕ್ಕೆ ಎಷ್ಟು ಸಾಮರ್ಥ್ಯ ಇದ್ರೆ ಇವತ್ತು ಭಗವಂತನಿಗೆ ಎಷ್ಟು ಸಾಮರ್ಥ್ಯ ಇರಬೇಕು. ಆ ದೃಷ್ಟಿಯಲ್ಲಿ ಭಗವದ್ಗೀತೆ ಇನ್ನೂ ಈಚೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಈ ಟಿ ವಿ ಎಲ್ಲ ಬಂದ ಮೇಲೆ ವಿಶ್ವರೂಪದ ಕಲ್ಪನೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಮೊದಲನೇ ಸ್ವಲ್ಪ ಎಕ್ಸಾಗ್ರೇಷನ್ ಇರಬಹುದೇನೋ ಅನಿಸಿರುತ್ತೆ. ಇದನ್ನು ಕೇಳಿದಾಗ ಇಲ್ಲ ಭಾರಿ ಕಡಿಮೆ ಹೇಳಿದ್ದೆ, ಇನ್ನೂ ಜಾಸ್ತಿ ಇರಬೇಕಾಗಿತ್ತು ಅಂತ ಐಡಿಯಾ ಬರುತ್ತದೆ. ಕೂತ್ಕೊಂಡು ಅಷ್ಟೇ, ಅದೇ ಚೇಂಜ್ ಆಗೋದೇ ಇಲ್ಲ. ಇರೋದು ಇಷ್ಟೇ ಸ್ಕ್ರೀನೇ, ಮತ್ತೆ ಸ್ಕ್ರೀನ್ ಚೇಂಜ್ ಆಗೋದೇ ಇಲ್ಲ. ಎಷ್ಟು ಕಂಟಿನ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ, ಕ್ಷಣದೊಳಗೆ ಎವ್ರಿ ಮೊಮೆಂಟ್ ಎಷ್ಟು ಚೇಂಜಸ್ ಆಗ್ತಾ ಇರುತ್ತೆ. ಅದನ್ನು ನೋಡಿದರೆ ಹೊಸ ಹೊಸ ಅನುಭವ. ಅದರೊಳಗೆ ಸೋಲೋ ಪಿಚ್ಚು ಆದರೆ ಗೆಲ್ಲೋ ಪಿಚ್ಚು ಆದರೆ ಅಲ್ಲಿ ಬೇರೆ ಪಿಚ್ ಇರಬಹುದು, ಇಲ್ಲಿ ತೋರಿಸೋದು ಮಾತ್ರ ಒಂದೊಳಗೇನೆ. ಎಷ್ಟು ಆಶ್ಚರ್ಯ ಇದೆ ಅದರೊಳಗೆ. ಇದೆಲ್ಲ ನೋಡಿದರೆ ಅವು ಸೌಂಡ್ ಹೇಗೆ ಸಿಂಕ್ರನೈಸ್ ಆಗುತ್ತೆ, ವಾಯ್ಸ್ ಹೇಗೆ ಸಿಂಕ್ರನೈಸ್ ಆಗಬೇಕು, ಇದೆಲ್ಲ ನೋಡಿದರೆ ಬಹು ಅಭೂರಿ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಇಹೈಕಂ ಜಗತ್ಕೃಷ್ಣಂ ಪಶ್ಯಾದ್ಯ ಸಚರಾಚರಂ. ಇದು ಇನ್ನೂ ಯಾವ ಟಿವಿನೂ ಸಾಧಿಸಿಲ್ಲ. ಅದನ್ನು ಏನು ಬೇಕಾದ್ರೂ ನೋಡಬಹುದು ನೀನೀಗ. ಇವತ್ತು ನಾವು ಏನು ಬೇಕಾದ್ರೂ ನೋಡಾಗಿಲ್ಲ, ತೋರಿಸಿದ್ದು ನೋಡಬಹುದೇ ಹೊರತು ಇಷ್ಟಪಟ್ಟಿದ್ದು ನೋಡಕ್ಕೆ ಸಾಧ್ಯ ಇಲ್ಲ. ಆದರೆ ಪರಮಾತ್ಮ ಹೇಳಿದ್ರೆ ಇಷ್ಟಪಟ್ಟಿದ್ದು ನೋಡಬಹುದು. ಇದು ಇಷ್ಟಪಟ್ಟಾಗ ಆಪರೇಟ್ ಮಾಡಲೇ ಬರುತ್ತೆ, ರಿಮೋಟ್ ಇದ್ದರೆ ಇಷ್ಟಪಟ್ಟಾಗ ಆಪರೇಟ್ ಮಾಡಲಿಕ್ಕೆ ಬರುತ್ತೆ. ಆದರೆ ಇಷ್ಟಪಟ್ಟಿದ್ದು ನೋಡೋ ಶಕ್ತಿ ನಮಗಿಲ್ಲ. ಆದರೆ ಪರಮಾತ್ಮ ಹೇಳ್ತಾರೆ, ಇಹೈಕಸ್ತಂ ಜಗತ್ ಕೃಷ್ಣಂ. ಕೃಷ್ಣಂ ಅಂದರೆ ಟೋಟಲ್ ಎಂಟೈರ್ ಯೂನಿವರ್ಸ್ ನೋಡಬಹುದು ನೀನು. ಇಹೈಕಸ್ತಂ ಜಗತ್ ಕೃಷ್ಣಂ ಪಶ್ಯ ಅದ್ಯ ಸಚರಾಚರಂ. ಅದ್ಯ ಸಚರಾಚರಂ, ಈಗ ಸಚರಾಚರ. ಚರ ಅಂತ ಹೇಳಿದರೆ ಚೇತನ, ಅಚರ ಅಂದರೆ ಜಡ. ಯಾವುದೇ ಜಡವನ್ನು ನೀನು ನೋಡಬಹುದು, ಯಾವುದೇ ಚೇತನವನ್ನು ನೀನು ನೋಡಬಹುದು, ಯಾರನ್ನು ಬೇಕಾದರೂ ನೋಡಬಹುದು. ಈ ಮಾತು ಇನ್ನು ಮುಂದೆ ಇನ್ನು ಹೋಗ್ತಾ ಹೋದಂತೆ ಎಷ್ಟು ಸತ್ಯ ಅಂತ ಗೊತ್ತಾಗುತ್ತೆ. ಮತ್ತೆ ಮುಂದಾಗದನ್ನು ನೋಡಬಹುದು, ಹಿಂದಿಂದ ನೋಡಬಹುದು, ಮತ್ತೆ ಪ್ರತಿಯೊಂದನ್ನು ನೋಡಬಹುದು. ಎಂಥ ವಂಡರ್ಫುಲ್ ಆ ರೂಪದ ಪರಿಕಲ್ಪನೆ ಎಂಬುದು ತೀರಾ ಆಶ್ಚರ್ಯ. ಅದು ಯಾವ ಚಿತ್ರದಲ್ಲೂ ಬರಲಿಕ್ಕೆ ಬರೋದಿಲ್ಲ. ನಮ್ಮ ಚಿತ್ರ ನಾಲ್ಕು ಮುಖ ಹತ್ತು ಮುಖ ತೋರಿಸ್ಬಿಟ್ಟಿರ್ತಾರೆ ಮುಗಿದೋಯ್ತು ಅಷ್ಟೇ. ಅಜ್ಜರು ನಿಂತಿರ್ತಾನೆ ಹತ್ತು ಮುಖ ತೋರಿಸ್, ಇದು ವಿಶ್ವರೂಪ ಅಲ್ಲ. ವಿಶ್ವರೂಪವನ್ನು ಪಾಪ ಕೃಷ್ಣ ತಾನೇ ತೋರಿಸ್ಬೇಕು, ಚಿತ್ರಕಾರ ತಾನೇ ಬರೀತಾನೆ. ಈ ಮಧ್ಯೆ ಬರಲಿಕ್ಕಾಗೋದಿಲ್ಲ. ಚಿತ್ರ ಕಲಾವಿದ ಚಿತ್ರ ಕೃಷ್ಣನ್ನೇ ಬರೆದ್ರೆ ಚಿತ್ರ ಬರುತ್ತೆ, ಹೊರತು ಯಾರು ಬರೆದರೂ ವಿಶ್ವರೂಪ ಚಿತ್ರ ಕೊಡಲಿಕ್ಕಾಗೋದಿಲ್ಲ. ಅಂತ ಅತ್ಯದ್ಭುತವಾದ ರೂಪ ಅದು. ಇಹೈಕತ್ತಂ ಜಗತ್ ಕೃಷ್ಣಂ ಪಶ್ಯಾದ್ಯ ಸಚರಾಚರಂ. ಅಷ್ಟೇ ಅಲ್ಲ, ಮಮ ದೇಹೇ ಗುಡಾಕೇಶ ಯಚ್ಚ ಅನ್ಯದ್ರಷ್ಟು ಮಿಚ್ಛಸಿ. ಗುಡಾಕೇಶ ಮಮ ದೇಹೇ ಗುಡಾಕೇಶ, ನಿದ್ರೆ ಗೆದ್ದವನೇ. ಇನ್ನೊಮ್ಮೆ ಪರಮಾತ್ಮ ಹೇಳುತ್ತಾನೆ, ನಿದ್ರೆ ಗೆದ್ದವನೇ. ಈ ಮಾತು ಇಂಟ್ರೆಸ್ಟಿಂಗ್. ಯಾಕೆ ಗೊತ್ತಾ? ದುರ್ಯೋಧನ ಕಣ್ಣು ಮುಚ್ಕೊಂಡ್ಬಿಟ್ನಲ್ಲ, ಅದಕ್ಕೆ. ವಿಶ್ವರೂಪ ತೋರಿಸಿದಾಗ ದುರ್ಯೋಧನ ನಿದ್ದೆ ಹೊಡೆದು ಬಿಟ್ಟ, ಕಣ್ಣು ಮುಚ್ಕೊಂಡ್ಬಿಟ್ಟ. ಆದ್ರಿಂದ ಅವನು ಕಣ್ಣಿಗೆ ಕಾಣಲೇ ಇಲ್ಲ. ಅದು ನಿನಗೆ ಹಾಗಲ್ಲ, ಗುಣಾಕೇಶ ಎಚ್ಚೆತ್ತವನು ನೀನು, ಆದ್ರೆ ನಿನಗೆ ಕಾಣಿಸ್ತಾ ಇದೆ. ಎಚ್ಚೆತ್ತಿರೋ ನೋಡೋರು ಬೇರೆ, ಇವ್ರು ನೋಡೋದು ಬೇರೆ. ಗುಣಾಕೇಶನಾದ್ದರಿಂದ ನಿನಗೆ ಸಾಧ್ಯ ಇದು ಅಂತ ಹೇಳುತ್ತ ಪರಮಾತ್ಮ ಅರ್ಹತೆಯನ್ನು ಹೇಳುತ್ತಾರೆ. ಅರ್ಜುನ ಒಂದು ಮಾತು ಹೇಳಿದ್ದ, ಮನ್ನೆಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭು, ನನಗದ ನೋಡ್ಲಿಕ್ಕೆ ಸಾಧ್ಯ ಅಂತ ಅನಿಸಿದ್ರೆ ನೀನು ತೋರಿಸು ಅಂತ ಹೇಳಿದ್ನಲ್ಲ, ನಿನಗೆ ಸಾಧ್ಯ. ನೀನು ಗುಡಾಕೇಶನಾದ್ರಿಂದ ನಿನಗೆ ಸಾಧ್ಯ ಅಂತ ಹೇಳಿದ್ದಾರೆ. ಗುಡಾಕೇಶನಾದ್ರಿಂದ ಸಾಧ್ಯ. ಈ ಸೆಕೆಂಡ್ ಶೋ ಸಿನಿಮಾಗೆ ಮಕ್ಕಳು ಕರ್ಕೊಂಡು ಹೋಗ್ಬೇಕಾದ್ರೆ ನಿದ್ದೆ ಹೊಡೆದು ಬಿಡ್ತಿ, ಬೇಡ ಮಾರಾಯ ಅಂತ ಹೇಳಿ. ನಿನ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅದನ್ನ. ನಿದ್ದೆ ಹೊಡೆದು ಟಿಕೆಟ್ ತಂಡ ಇವರು ಹೊತ್ಕೊಂಡು ಬರೋ ಜವಾಬ್ದಾರಿ ಬೇರೆ ಜೊತೆಗೆ, ಬೇಡ ಅದೆಲ್ಲ ಕೂಡ. ನಿನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ, ನಿನಗೆ ನಿದ್ರೆ ಕೇಳಲಿಕ್ಕೆ ಆಗೋದಿಲ್ಲ. ಅರ್ಜುನ ಗುಡಾಕೇಶನಾದ್ದರಿಂದ ನಿನಗೆ ಸಾಧ್ಯ ಇದೆ. ದುರ್ಯೋಧನಾದಿಗಳು ಎಂಥ ಕಣ್ಣಿದ್ರು ಕೂಡ ಕೃಷ್ಣನ್ ನೋಡಿ ತಡ್ಕೊಳ್ತಕ್ಕಂಥ ಕಣ್ಣು ಅವ್ರಿಗೆ ಇರಲೇ ಇಲ್ಲ. ಅದಕ್ಕೋಸ್ಕರ ಮಮ ದೇಹೇ ಗುಡಾಕೇಶ, ಮಮ ದೇಹೇ ಅಂತ ಪರಮಾತ್ಮ ಹೇಳ್ತಾನೆ. ಮಮ ದೇಹ ಅಂತೇಳಿ ಪರಮಾತ್ಮನಿಗೆ ದೇಹ ಇದೆಯೇ? ತುಂಬಾ ಜನ ಗಮನಿಸಬೇಕು, ಪರಮಾತ್ಮ ನಿರಾಕಾರ ಅಂತ ಕರೆದ ಎಷ್ಟೋ ಮತಗಳುಂಟು. ಇವತ್ತಿಗೂ ತುಂಬಾ ಪಾಪುಲರ್ ಹೇಳುವಾಗ ಜನಗಳು ದೇವರ ನಿರಾಕಾರನೇ ಇಲ್ಲ ಅಂತ ಹೇಳಿಬಿಡ್ತಾರೆ. ನಿರಾಕಾರ ಭಗವದ್ಗೀತೆ 11ನೇ ಅಧ್ಯಾಯ ಓದಿ ಮಾತಾಡೋದಾದ್ರೆ ನೀವು ಓದಿದ್ದೇನು ಆಗಿದ್ದೀರಿ ಅಂತ ಕೇಳಬೇಕು. ಮಮ ದೇಹ ಅಂತ ಕೃಷ್ಣ ಸ್ಪಷ್ಟ ಹೇಳ್ತಿರ್ಬೇಕಾದ್ರೆ ದೇವರಿಗೆ ಆಕೃತಿ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ಭಗವದ್ಗೀತೆಯೇ ಅಮೆಂಡ್ಮೆಂಟ್ ಕೊಡ್ತಾ ಇದ್ದೀರಿ ಅಷ್ಟೇ. ನೀವು ಕೃಷ್ಣನ ಮಾತು ಕೇಳ್ತಾ ಇಲ್ಲ, ನಿಮ್ಮ ಮಾತನ್ನು ಕೃಷ್ಣನ ನಿಮ್ಮ ಮತವನ್ನ ಕೃಷ್ಣನ ಮಾತಿನ ಹೇರ್ಲಕ್ಕೆ ಪ್ರಯತ್ನ ಪಡ್ತೀರೇ ಹೊರತು ಅದು ಭಗವದ್ಗೀತೆ ಆಗೋದಿಲ್ಲ. ಮಮ ದೇಹೇ ಗುಡಾಕೇಶ ಯತ್ಚ ಅನ್ಯ ದ್ರಷ್ಟು ಮಿಚ್ಛಸಿ. ಏನೇನು ದ್ರಷ್ಟು ಮಿಚ್ಛಸಿ, ನಾನೇನು ಹೇಳಿದೆ ಅದರ ಜೊತೆಗೆ ನೀನೇನು ಇಷ್ಟಪಡ್ತೀಯ ಅದನ್ನು ನೋಡ್ಬೋದಾಯ್ತಾ? ನೀ ಇಷ್ಟಪಟ್ಟು ತಕ್ಷಣ ಕಾಣುತ್ತೆ, ಮತ್ತೆ ಸ್ವಲ್ಪ ಕೂಡ ತಡ ಇಲ್ಲ, ಇಮ್ಮಿಡಿಯೇಟ್ ಆಗಿ ಕಾಣುತ್ತೆ. ಇಂಥ ಸಾಮರ್ಥ್ಯವನ್ನ ನಿನಗೆ ಕೊಡ್ತೇನೆ. ಆದರೆ ಹುಷಾರು ಅರ್ಜುನ, ಈ ಕಣ್ಣಿಗೆ ನೀನು ಕಾಣೋದಿಲ್ಲ. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ, ಈ ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ನೀನು ಈ ಅನೇನೈವ ಸ್ವಚಕ್ಷುಷ, ನಿನ್ನ ಕಣ್ಣಿದೆಯಲ್ಲ ಈ ಕಣ್ಣಿಗೆ ಆಗೋದಿಲ್ಲ ಅಂತ ಹೇಳಿದ. ನಿನ್ನ ಕಣ್ಣಿಗೆ ಆಗೋದಿಲ್ಲ, ಇದಕ್ಕೊಂದು ಬೇರೊಂದು ಕಣ್ಣೇ ಬೇಕು. ನಿನ್ನ ಕಣ್ಣು ಅಂತ ಹೇಳಿದ್ರಿಂದ ನಿನ್ನ ಸ್ವಾಧೀನದಲ್ಲಿರತಕ್ಕಂಥ ಕಣ್ಣಿಗೆ ಆಗ ಶಕ್ತಿ ಅಲ್ಲ. ಆ ದೃಷ್ಟಿಯಲ್ಲಿ ನಚ ಮಾಂ ಶಕ್ಯತೆ ದ್ರಷ್ಟುಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ, ಈ ಕಣ್ಣಿಗೆ ಆ ಶಕ್ತಿ ಇಲ್ಲ, ಅದು ನೋಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೆಲ್ಲ ಬುದ್ಧಿವಂತಿಕ ಇಷ್ಟೆಲ್ಲ ಹೇಳಿ ಕೊನೆಗೆ ನಿಮ್ಮ ಕಣ್ಣಿಗೆ ಕಾಣದಲ್ಲ ಹೋಗ್ರೆ ಮುದೋಗುತ್ತಲ್ಲ, ಏನು ಮಾತಾಡೋಗಿಲ್ವೇ ಇಲ್ಲ ಎಲ್ಲ ಹೇಳೋದು ನಿಮಗೆ ಅರ್ಹತೆ ಇಲ್ಲ. ಮತ್ತೇನು ಮಾಡೋದು ಈಗ ಮೆದ್ದೆ ಅಂದ್ರೆ ಬಯಸ್ಕೊಂಡು ಬರಬೇಕಷ್ಟೇನೆ ಭಗವಂತ ಹೇಳುತ್ತಾನೆ. ಇದು ಇದು ಡಿಸ್ಟ್ರಕ್ಟಿವ್ ಅಪ್ರೋಚ್ ಅಥವಾ ನೆಗೆಟಿವ್ ಅಪ್ರೋಚ್. ನೆಗೆಟಿವ್ ಅಪ್ರೋಚ್ ಇದ್ರೆ ಏನನ್ನೂ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಪಾಸಿಟಿವ್ ಅಪ್ರೋಚ್ ಬೇಕು. ನಿನ್ನ ಕಣ್ಣಿಗೆ ಈ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿದ ಪರಮಾತ್ಮ ತಕ್ಷಣ ಹೇಳ್ತಾನೆ, ದಿವ್ಯಂ ದದಾಮಿತೆ ಚಕ್ಷುಹು, ನಿನಗೆ ದಿವ್ಯ ನೇತ್ರವನ್ನು ಕೊಡ್ತೇನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೃಷ್ಣನ ಸಾಮರ್ಥ್ಯದ ವಿಶೇಷವಾದಂಥ ಪರಿಕಲ್ಪನೆ ಕಾಣುತ್ತೆ. ದುರ್ಯೋಧನ ಯಾತಕ್ಕೆ ಕಾಣಲಿಲ್ಲ ಅಂತ ಈಗ ನಮಗೆ ಗೊತ್ತಾಗುತ್ತೆ. ಅವನು ಆ ಕಣ್ಣಿಲ್ಲಿ ನೋಡ್ಲಿಕ್ಕೆ ಹೋದ ಕಾಣಲಿಕ್ಕಾಗಲಿಲ್ಲ. ಆದರೆ ದಿವ್ಯ ದೃಷ್ಟಿ ಕೊಡಲಿಲ್ಲ ಪರಮಾತ್ಮ ಅವನಿಗೆ, ದಿವ್ಯ ದೃಷ್ಟಿ ಕೊಡಲಿಲ್ಲ, ಕಾಣಲಿಲ್ಲ, ಮುದೋಗಿತಲ್ಲಿ. ಇವತ್ತು ನಾವೇ ನೋಡಿ, ಇವತ್ತು ಸ್ಪೆಕ್ಸ್ ಇದ್ರೆ ಓದಕ್ಕೆ ಬರೋ ವ್ಯಕ್ತಿ ಸೈಟ್ ಬಂದವನಿಗೆ ಅದಿಲ್ಲವರು ಏನು ಕಾಣೋದಿಲ್ಲ, ಬರೀ ಬ್ಲಾಂಕ್ ಕಂಡ ಕಾಣುತ್ತೆ. ಎಲ್ಲ ಅಕ್ಷರಗಳು ಒಂದೇ ಅವನಿಗೆ, ಯಾವ್ದಿದ್ರೇನು ಯಾವ್ದು ಹೋದ್ರೇನು, ಸೈನ್ ಮಾಡಿಬಿಟ್ರೆ ಯಾವುದಕ್ಕೆ ಸೈನ್ ಮಾಡಿ ಕುತ್ಕೊಂಡ್ಬಿಡ್ತಾನೆ ಬೇಕಾದ್ರೆ. ನಂಬಿಕೆ ಹೊರಟು ಎಷ್ಟು ದಿನಪ್ಪ ಆಮೇಲೆ ಒದ್ದಾಡಿ ಬಿಡ್ತಾರೆ. ಕಣ್ಣಿದೆ ಕಾಣಿಸ್ತಾ ಇಲ್ಲ, ಅದಕ್ಕೆ ಯಾವುದೋ ಸ್ಪೆಕ್ಸ್ ಹಾಕೊಂಡು ಕಾಣೋದಿಲ್ಲ. ಮತ್ತೆ ಆ ಟೆಸ್ಟ್ ಮಾಡಿ ಕೊಡಬೇಕು, ನಿನ್ನ ಕಣ್ಣಿಗೆ ಇದು ಶೂಟ್ ಆಗುತ್ತೆ ಅಂತ ಕೊಟ್ಟರೆ ಮಾತ್ರ ಕಾಣಿಸುತ್ತೆ. ಆ ಕಣ್ಣು ನಾವು ತೊಳೆದು ಅವನು ಟೆಸ್ಟ್ ಮಾಡ್ತಾನೆ, ಇದಕ್ಕೆ ನಿನ್ನ ಸರಿ ಶೂಟ್ ಆಗೋದು ಇದು ಒಂದೇನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇವತ್ತು ನಮ್ಮ ಈ ಕಣ್ಣಿಗೆ ಸೂಟ್ ಆಗೋ ಸ್ಪೆಕ್ಸ್ ಹುಡುಕ್ಬೇಕಾದ್ರೆ ಒಬ್ಬ ಸ್ಪೆಷಲಿಸ್ಟ್ ಬೇಕು. ಇನ್ನು ನನ್ನ ರೂಪ ನೋಡ್ತಕ್ಕಂಥ ಕಣ್ಣು ನಿನಗೆ ಕೊಡಬೇಕಾದ್ರೆ ಬೇರೆ ಯಾರು ಕೊಡ್ಲಿಕ್ಕಾಗೋದಿಲ್ಲ, ಯಾರು ಕೊಡ್ಲಿಕ್ಕಾಗೋದಿಲ್ಲ. ದಿವ್ಯಂ ದದಾಮಿತೆ ಚಕ್ಷುಹು, ನಿನಗೆ ದಿವ್ಯ ನೇತ್ರವನ್ನು ನಾನು ಕೊಡ್ತೇನೆ, ದಿವ್ಯ ನೇತ್ರವನ್ನು ನಾನು ಕೊಡ್ತೇನೆ. ಈ ಮಾತು ಕೃಷ್ಣನಿಗೆ ಹೇಳೋ ಹಕ್ಕು ಎಷ್ಟಿದೆ ಅಂದರೆ, ಈ ದಿವ್ಯ ನೇತ್ರ ನಾನು ಕೊಡ್ತೇನೆ ಅಂತ ಪರಮಾತ್ಮ ಯಾತಕ್ಕೆ ಹೇಳ್ತಾನೆ ಅಂದರೆ, ನಿಮ್ಗೆ ಈ ಕಣ್ಣು ಕೊಟ್ಟಿರೋದೇ ನಾನು, ಅದನ್ನು ಕೊಡೋದು ನಾನೇ ಅಂತ ಹೇಳ್ತಾನೆ. ಈ ಕಣ್ಣು ಕೊಟ್ಟವ್ರು ಯಾರು ನಮಗೆ? ಈ ಕಣ್ಣು ಯಾರಿಗೂ ಕೊಡ್ಲಕ್ಕೆ ಬರೋದಿಲ್ಲ. ಇಲ್ಲಿ ಹೋಗಿದ್ರೆ ಭಾರಿ ಶ್ರೀಮಂತರು ಕೂಡರಾಗ್ತಾನೆ ಇದ್ದಿಲ್ಲ, ಭಾರಿ ಶ್ರೀಮಂತ. ಯಾವತ್ತು ಕಣ್ಣಿಲ್ಲ, ಇವತ್ತು ಮನಿ ಕ್ಯಾನ್ ಡೂ ಎನಿಥಿಂಗ್ ಅಂತಾರಲ್ಲ, ಆಗಿದ್ರೆ ಕೂಡನ್ನ ಕಣ್ಣೀರ ಮಾಡಿ ನೋಡಂತೆ. ಪೂರ್ತಿ ಕುರುಡನ ರಾಜ ಮಹಾರಾಜರಿಗೆ ಏನು ಮಾಡೋಕ್ಕಾಗಲಿಲ್ಲ. ಎಂಥ ಶ್ರೀಮಂತಿಕೆ ಇರಲಿ, ಬೇಕಾದಿರಲಿ, ಹೋಯ್ತು ಅಂದ್ರೆ ಹೋಯ್ತೇನೆ, ದೇವರು ಕೊಟ್ಟಂತೆ ಕೊಡ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ದೇವರು ಕೊಟ್ಟಂತೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಒಂದು ಡಿಸ್ಪ್ಯೂಟ್ ನೋಡಿ, ಜನ ಏನ್ ತಿಳ್ಕೊಂಡಿದ್ರು ಕ್ಲೋನಿಂಗ್ ಅಂದ್ರೆ 100